ಹಿರಣ್ಯಕಶಿಪುವಿನ ಪರೀಕ್ಷೆಗೆ ಒಳಪಟ್ಟಿರತಕ್ಕಂತಹ ಪ್ರಹ್ಲಾದ ಉತ್ತರಿಸಿದ, ಬರೀ ಹಿರಣ್ಯಕಶಿಪುವಿನ ಪರೀಕ್ಷೆ ಅಲ್ಲ, ಎಲ್ಲರ ಪರೀಕ್ಷೆಗೂ ಅವನು ಕೊಟ್ಟಿರತಕ್ಕಂತಹ ಉತ್ತರ, ನಾವು ಮಾಡಬೇಕಾದ ಸಾಧನೆ ಏನು ಎನ್ನುವ ಪ್ರಶ್ನೆಗೆ ಒಳ್ಳೆಯ ಉತ್ತರ ಕೊಟ್ಟಿದ್ದಾನೆ. ಸಾಧನೆ ಯಾವುದು ಅಂದರೆ ಇಷ್ಟೇ ಸಾಧನೆ, ಇಷ್ಟು ಮಾಡಿದ್ರೆ ಸಾಕು, ಇಷ್ಟೇ ಸಾಕು ಅಂತ, ಇಷ್ಟು ಇದ್ರೆ ಸಾಕು, ಇಷ್ಟರಲ್ಲಿ ಎಲ್ಲವೂ ಬಂತು, ಇನ್ನೇನು ಹೇಳಬೇಕಾಗಿರ್ತಕ್ಕಂಥದ್ದಿಲ್ಲ, ಶ್ರವಣಂ ಅಂತ ಹೇಳಿದ್ರೆ ಎಲ್ಲ ಬಂತು. ಸಕಲ ಶಾಸ್ತ್ರಾರ್ಥ ಆಚಾರ್ಯರು ಹೇಳುವಾಗ ಇದು ಅಂತರಂಗ ಸಾಧನೆ ಅಂತ ಹೇಳ್ತಾರೆ. ಅಂತಹ ಉಪಾಸನೆಯ ಅಪೂರ್ವವಾದ ಮಜಲನ್ನು ಪ್ರಹ್ಲಾದ ಶ್ರವಣಾದಿಗಳ ಮೂಲಕ ನಿರೂಪಣೆ ಮಾಡಿದ. ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ, ಒಂದೊಂದೂ ಕೂಡ ನಮ್ಮ ಜೀವನದಲ್ಲಿ ಸಾಧಿಸಿದರೆ ಸಾಕು, ಸ್ವಲ್ಪ ಸಾಧಿಸಿದರೂ ಸಾಕು, ಪೂರ್ಣ ಪ್ರಮಾಣದಲ್ಲಿ ಸಾಧಿಸಿದರೆ ಮತ್ತೇನು. ದಾಸ್ಯ ಸುಲಭದದ್ದಲ್ಲ, ನಾವು ಹೇಳಬಹುದು ದಾಸ ಅಂತ ನಾವು ಹೇಳಬಹುದು, ದೇವರು ಒಪ್ಪಿಕೊಳ್ಬೇಕಲ್ಲ, ದೇವರು ಒಪ್ಪಿಕೊಳ್ಬೇಕು ದಾಸನ ಮಾಡಿಕೋ ಎನ್ನ ಅಂತ. ನಾವು ದಾಸ ಅಂತ ಹೇಳಿದ ಕೂಡಲೇ ನಾವು ದಾಸರಾಗುವುದಿಲ್ಲ, ದೇವರು ಹೌದು ನೀನು ದಾಸ ಅಂತ ಒಪ್ಪಿಗೆ ಕೊಡಬೇಕಾದ್ದು. ಆತ್ಮ ನಿವೇದನೆ, ನಮ್ಮನ್ನು ಒಪ್ಪಿಸುವುದು, ನಮ್ಮಲ್ಲಿ ದೇವರನ್ನು ಸ್ಥಾಪನೆ ಮಾಡುವುದು, ಎಲ್ಲ ಇದರಲ್ಲಿ ತುಂಬಿ ತುಳುಕಿತು. ಮೋಕ್ಷದ ಅಂತರಂಗ ಸಾಧನೆಯ ಉಪಾಸನೆಯ ಮಜಲನ್ನು ಪ್ರಹ್ಲಾದ ಇಲ್ಲಿ ಬಿಡಿಸಿ ಹಿರಣ್ಯಕಶಿಪುವಿನ ಮುಂದೆ ಇಟ್ಟಿದ್ದಾನೆ. ವೈಕುಂಠದ ದ್ವಾರ ಪಾಲಕನ ಮುಂಭಾಗದಲ್ಲಿ ಇಟ್ಟಿದ್ದಾನೆ, ಅರ್ಥಾತ್ ವೈಕುಂಠ ದ್ವಾರ ತೆರೆಯುತ್ತದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದರೆ ಒಬ್ಬ ವೈಕುಂಠ ದ್ವಾರದ ಪಾಲಕ, ಒಬ್ಬ ತಮೋದ್ವಾರದ ಪಾಲಕ, ಇಬ್ಬರು ಒಟ್ಟಿಗೆ ಸೇರಿದ್ದಾರೆ. ಆ ತಮೋದ್ವಾರದ ಪಾಲಕ ಎಚ್ಚರಿಕೆ ಆಯ್ತು ಅವನಿಗೆ, ಅವನು ಕೇಳ್ತಾನೆ ಅಸಾರಂಗ್ರಾಹಿತೋ ಬಾಲಹ, ಅಯ್ಯೋ ಕೆಟ್ಟದ್ದನ್ನು ಹೇಳಿಕೊಟ್ಟಿದ್ದೀರಿ ಹುಡುಗನಿಗೆ ಎಂತ. ಅಧ್ಯಾಪಕರನ್ನು ಜೋರು ಮಾಡ್ತಾನೆ, ಪಾಪ ಅಧ್ಯಾಪಕರು ಶ್ರೋತೃವಾಗಿ ಕೂತು ಕೇಳಿದ್ದು ಎಂತ ಅವ್ರಿಗೆ ಗೊತ್ತೇ ಇಲ್ಲ, ಅವರಿಗೆ ಶ್ರವಣಂ ಕೀರ್ತನಂ ವಿಷ್ಣೋಹಂ ಅಂತ ಒಂದೊಂದು ಕೂಡ ಅಪೂರ್ವವಾದ ಸಂಗತಿಯನ್ನು ಪ್ರಹ್ಲಾದ ಹೇಳಿದ್ರೆ, ಅಪ್ಪ ನಾನು ಹೇಳಿಕೊಟ್ಟಿಲ್ಲ ನಂದಲ್ಲ ಅಲ್ಲ ಅಂತ ಹೇಳಿದ. ಹಿರಣ್ಯಕಶಿಪು ಹೇಳಿದ, ನೀವು ಯಾರು ಹೇಳಿಕೊಡೋದು ನಿಮಗೆ ಹೇಗೆ ಬರಬೇಕು ಅಂತ. ಆಗ ಚಂಡಾಮರ್ಕರ್ ಹೇಳ್ತಾರೆ, ನಮಪ್ರಣೀತಂ ನಪರಪ್ರಣೀತಂ, ಅದು ನಾವು ಯಾರು ಹೇಳಿಕೊಟ್ಟದ್ದಲ್ಲ, ನಾನು ಹೇಳಿಕೊಟ್ಟದ್ದಲ್ಲ, ಇಲ್ಲಿ ಯಾರಿಗೂ ಪ್ರವೇಶನೂ ಇಲ್ಲ, ನಪರಪ್ರಣೀತಂ ಇನ್ನೊಬ್ಬರು ಹೇಳಿಕೊಡುವವರಿಲ್ಲ, ಮತ್ತೆ ಹೇಗೆ ಬಂತು. ನೈಸರ್ಗಿಕೀಯಂ ತವ ಸುತಸ್ಯ ಮತಿಹಿ, ನಿನ್ನ ಮಗನ ಮತಿ ಇದು ಸ್ವಾಭಾವಿಕವಾದ ಮತಿ. ಆಚಾರ್ಯ ಮದ್ದರ ಸಿದ್ಧಾಂತ ಎಷ್ಟು ಸುಂದರವಾದ, ಪ್ರಹ್ಲಾದ ಹೇಳುವುದು ಆಚಾರ್ಯರ ಸಿದ್ಧಾಂತವನ್ನು ಹೇಳ್ತಾನೆ. ನೈಸರ್ಗಿಕೀಯಂ ಮತಿಹಿ, ಜೀವರ ಸ್ವಭಾವ ಅವರವರ ಸ್ವಭಾವಕ್ಕನುಗುಣವಾಗಿರತಕ್ಕಂತಹ ಚಿಂತನೆ ಅದು, ಅದು ಹೇಳಿಕೊಟ್ಟು ಬರುವಂತಹದ್ದಲ್ಲ. ಹೇಳಿಕೊಟ್ಟರು ಇದನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬೈಹಾರ್ಟ್ ಮಾಡಿಸಿದ್ರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ಸ್ವಾಭಾವಿಕವಾಗಿರತಕ್ಕಂತಹ ಮತಿ ಇದು. ಆದ್ದರಿಂದ ನೀನು ಚಿಂತೆ ಮಾಡಿ ಏನು ಉಪಯೋಗ, ಸ್ವಭಾವ ದುರತಿಕ್ರಮ, ಸ್ವಭಾವವನ್ನು ಬದಲಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಅವಂದೇ ಸ್ವಭಾವ, ಹುಟ್ಟುಗುಣ, ಹುಟ್ಟುಗುಣನೂ ಅಲ್ಲ ಗರ್ಭಗುಣ ಇದು, ಅಲ್ಲಿಂದ ಬಂದಿರತಕ್ಕಂತಹದ್ದು, ಸ್ವಭಾವದಿಂದ ಬಂದಿರತಕ್ಕಂತಹದ್ದು, ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ, ಆವಾಗ ಪ್ರಹ್ಲಾದನ ಈ ಸ್ವಭಾವ ಹಿರಣ್ಯಕಶಿಪುವಿಗೆ ಹಿಡಿಸಿಲ್ಲ. ಅವನು ಆಕ್ಷೇಪ ಜೋರಾಗಿ ಮಾಡಿದಾಗ ಪ್ರಹ್ಲಾದ ಮಾತು ಹೇಳ್ತಾನೆ, ದೊಡ್ಡವರ ಪಾದ ಸೇವೆ ಮಾಡದೆ ವಿನಾ ಮಹತ್ಪಾದ ರಜೋಭಿಷೇಕ, ದೊಡ್ಡವರ ಪಾದದ ಧೂಳಿಯ ಅಭಿಷೇಕ ಆಗದೆ ಈ ವಿಷಯ ಅರ್ಥ ಆಗುವುದಿಲ್ಲ ಅಂತ ಹೇಳಿದಾನೆ. ಹೇಗಾಗಬೇಕು ಹಿರಣ್ಯಕಶಿಪುವಿಗೆ, ಮಗ ಹೇಳಿದ್ದು ಅರ್ಥ ಆಗುವುದಿಲ್ಲ ಅಂತ ಅದು ತಲುಪಿಸಿ ಆಗುವುದಿಲ್ವಾ? ಅವನು ಹೇಳ್ತಾನೆ ಇದು ಅರ್ಥ ಆಗಬೇಕಾದ್ರೆ, ನಾನು ಹೇಳಿದ ಪಾಠ ಅರ್ಥ ಆಗಬೇಕಾದ್ರೆ ದೊಡ್ಡವರ ಪಾದದ ಧೂಳಿಯ ಅಭಿಷೇಕ ಆದ್ರೆ ಮಾತ್ರ ಇದು ಅರ್ಥ ಆಗುತ್ತೆ, ಮನ ಮುಟ್ಟುತ್ತೆ ಅಂತ. ಒಳಗಿನ ಕಶ್ಮಲ ಇರುವಷ್ಟು ಕಾಲ ನಾನು ಹೇಳಿದ್ದು ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾನೆ. ಹಿರಣ್ಯಕಶಿಪುವಿಗೆ ಎಷ್ಟು ಸಿಟ್ಟು ಬಂದಿರಬೇಕು. ಅವ ಹೇಳ್ತಾನೆ ಇದನ್ನು ಇಟ್ಟುಕೊಂಡ್ರೆ ಉಪಯೋಗ ಇಲ್ಲ ಅಂತ, ಇದು ನನಗೆ ಮಾರಿ ಇಡೀ ಸಮಾಜಕ್ಕೆ ತೊಂದರೆ ಕೊಡತಕ್ಕಂತಹ ವಸ್ತು, ಇದನ್ನು ಇಲ್ಲ ಅಂತ ಮಾಡಬೇಕು ಅಂತ. ಅವ ಹೇಳ್ತಾನೆ ನನ್ನದೇ ಅಂಗ ಆಗಿರಬಹುದು, ಆದರೆ ಆ ಅಂಗವನ್ನು ನಾನು ಕತ್ತರಿಸಲೇಬೇಕು. ಯದುತ ಆತ್ಮನೋ ಅಹಿತಂ, ನಂದೇ ಅಂಗ ಇರಬಹುದು, ನನ್ನ ಶರೀರದ್ದೇ ಅಂಗ ಇರಬಹುದು, ಆದರೆ ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್. ಒಳ್ಳೆ ಮಾತು ಹೇಳ್ತಾನೆ. ಒಬ್ಬನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಟುಕೊಳ್ಳಿ, ಆ ಸಕ್ಕರೆ ಕಾಯಿಲೆ ಇದ್ದವನಿಗೆ ಒಂದು ಕಾಲ ಬೆರಳಲ್ಲಿ ಸಕ್ಕರೆ ಶುರುವಾಗಿದೆ, ಪ್ರಾರಂಭ ಆದರೆ ಡಾಕ್ಟರ್ ಹೇಳ್ತಾರೆ ಆ ಕಾಲು ಬೆರಳು ಕತ್ತರಿಸಬೇಕು ಅಂತ. ಏ ಕಾಲು ಬೆರಳು ಕತ್ತರಿಸಲಿಕ್ಕಾಗೋದಿಲ್ರಿ, ನನ್ನ ಕಾಲ ಬೆರಳು ಅಂತ ಅವನು ಅದರ ಮೇಲೆ ಪ್ರೀತಿ ಮಾಡಿದ್ರೆ ಆ ಸಕ್ಕರೆ ಕಾಯಿಲೆ ಮೇಲೆ ಮೇಲೆ ಬಂದು ಇಡೀ ಶರೀರವನ್ನೇ ನಾಶ ಮಾಡುತ್ತೆ. ಅದಕ್ಕೆ ಹಿರಣ್ಯಕಶಿಪು ಹೇಳಿದ, ಆ ಅಂಗವನ್ನು ನಂದೇ ಅಂಗ ಆಗಿದ್ರೂ ಕೂಡ ಚಿಂದ್ಯಾತ್ ತದಂಗಂ ಎದುತ ಆತ್ಮನೋ ಅಹಿತಂ, ತಂದೇ ಅಂಗ ಆಗಿದ್ರೂ ಕೂಡ ಅದನ್ನು ಕತ್ತರಿಸಬೇಕು. ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್, ಅದನ್ನು ಕತ್ತರಿಸಿದ್ರೆ ಮುಂದಿನ ಜೀವನ ಚೆನ್ನಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಅಂತ. ಸಕ್ಕರೆ ಕಾಯಿಲೆ ಅವತ್ತಿನಿಂದಲೂ ಇರಬೇಕು ಪ್ರಾಯಶಃ ಹಿರಣ್ಯಕಶಿಪುವಿನ ಕಾಲದಿಂದ ಅಂತ ಅನುಭವವನ್ನೇ ಹೇಳ್ತಾನೆ ಅವನು. ಯಾಕಂದ್ರೆ ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್, ಅದನ್ನು ಕತ್ತರಿಸಿ ಬಿಟ್ರೆ ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್, ಆ ಅಂಗ ಕತ್ತರಿಸಿ ಬಿಟ್ರೆ ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಪ್ರಹ್ಲಾದ ನನ್ನ ಮಗ ಇರ್ಬೋದು, ಆತ್ಮನಃ ಅಂಗಂ ಯದುತ ಆತ್ಮನಃ, ನಂದೇ ಅಂಗ ಚಿಂದ್ಯ ತದಂಗಂ ಯದುತ ಆತ್ಮನಃ ಅಹಿತಂ, ನನಗೆ ಅಹಿತಕಾರಿಯಾಗಿರ್ತಕ್ಕಂತಹ ಅಂಗ ಇದು, ಆದ್ದರಿಂದ ಚಿಂದ್ಯಾದೇವ ಇದನ್ನು ಕತ್ತರಿಸಬೇಕು. ಶೇಷಂ ಸುಖಂ ಜೀವತಿ, ಉಳಿದ ಆಯುಷ್ಯ ನಾನು ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ, ಇದನ್ನು ಕತ್ತರಿಸಿಬಿಡಿ. ಅವನು ಆಜ್ಞೆ ಮಾಡ್ತಾನೆ, ವದ್ಯತಾಂ ಯಶಃ ಬಾಲಃ, ಇದನ್ನು ಸಂಹಾರ ಮಾಡಿಬಿಡಿ ಅಂತ. ಹೇಗೆ ಹೇಗೆ ಬೇಕಾದರೂ ಆಗ್ಬೋದು. ಸಂಭೋಗ ಶಯನಾಸನೈ, ಅವನು ಆಜ್ಞೆ ಮಾಡಿದ, ಭೋಗದ ಮೂಲಕ ಇರಬಹುದು, ಶಯನದ ಮೂಲಕ ಇರಬಹುದು, ಆಸನದ ಮೂಲಕ ಇರಬಹುದು, ಹೇಗಾದರೂ ಸರಿ ವದ್ಯತಾಂ ಆಶು ಯಶಃ, ಕೂಡಲೇ ಇವನನ್ನು ಸಂಹಾರ ಮಾಡಿಬಿಡಿ ಅಂತ. ಹೇಗೆ ಭೋಗದಿಂದ ಸಂಭೋಗದಿಂದ ಅಂತ, ಬೇಕಾದಷ್ಟು ಅನ್ನ ಹಾಕಿ ಅನ್ನ ತಿಂದು ತಿಂದು ಸಾಯಬೇಕು ಅಂತ. ಹಿರಣ್ಯಕಶಿಪಿಗೆ ಗೊತ್ತು, ಉಪವಾಸ ಕೂತರೂ ಸಾಯ್ತಾರೆ, ಸರಿ ತಿಂದರೂ ಸಾಯ್ತಾರೆ ಅಂತ. ಸಂಭೋಗೈ ಅಂತ ಹೇಳ್ತಾನೆ, ಸರಿ ತಿನ್ಲಿಕ್ಕೆ ಹಾಕಿ ತಿಂದು ತಿಂದು ಸಾಯಬೇಕು ಅಂತ. ನಮ್ಮೆಲ್ಲ ಹೇಳ್ತಾರಲ್ಲ ತಿಂದು ಸಾಯುವವ ಅಂತ, ಅದು ಅಲ್ಲಿಂದ ಬಂದ ಕಾಯ ಶಬ್ದ ಅದು. ಸಂಭೋಗೈ ಅಂದ್ರೆ ತಿನ್ನುವುದು, ತಿನ್ನುವುದು ಅಂತಂದ್ರೆ ತಿನ್ನುವ ಚಾಪಲ ಇರ್ತದೆ, ಅದರಲ್ಲಿ ಸ್ವಲ್ಪ ವಿಷ ಕಲಬೆರಕೆ ಮಾಡಿದ್ರೆ ತಿಂತಾನೆ ಸಾಯ್ತಾನೆ. ಶಯನ ಅವನು ಮಲಗಿರ್ತಾನೆ, ಮಲಗು ಎಲ್ಲಿ ಮಲಗಿಸಬೇಕು ಅವನನ್ನು, ಕರೆಂಟ್ ಶಾಕ್ ಇದ್ದ ಜಾಗದಲ್ಲಿ ಮಲಗಿಸಬೇಕು, ಬಿಸಿಯಾದ ತಪ್ತ ಶಿಲೆಯಲ್ಲಿ ಮಲಗಿಸಬೇಕು, ಅವನು ಮಲಗಿರಬೇಕು, ಅವನು ಸಾಯಬೇಕು, ಸಾಯಿಸಿಬಿಡಿ ಅಂತ ಹೇಳ್ತಾನೆ. ಶಯನ ಆಸನೈ ಅವನು ಕೂಡಿಸಬೇಕು, ಎಲ್ಲಿ ಕೂತರೆ ಸಾಯಬೇಕೋ ಅಂತ ಆ ಜಾಗದಲ್ಲಿ ಕೂಡಿಸಿ ಕೊಲ್ಲಿ. ಹಿರಣ್ಯಕಶಿಪು ನಿರೀಕ್ಷೆ ಮಾಡ್ತಾನೆ, ಇಷ್ಟು ಹೇಳಿದ್ದನ್ನು ಅವನ ಭೃತ್ಯರು ಕಾಯ್ತಾ ಇದ್ರಂತೆ, ಯಾವಾಗ ಇಷ್ಟು ಹೇಳ್ತಾನೆ ಅಂತ ಕಾಯ್ತಾ ಇದ್ರಂತೆ. ಇವನ ಈ ಮಾತನ್ನು ಕೇಳಿ ಅವನು ಹಿರಣ್ಯಕಶಿಪು ಈ ಬಾಯಲ್ಲಿ ಇಷ್ಟು ಬಂತು ತಡ್ಕೊಳ್ಲಿಕ್ಕಾಗಿಲ್ಲಂತೆ, ಎಲ್ಲರೂ ಎದ್ರಂತೆ. ಆ ಜನ ಇದ್ದಾರಲ್ಲ ರಾಕ್ಷಸ ಮಂದಿ, ಅವರು ಅವರ ಸ್ವಭಾವನೇ ಹಾಗೆ, ಚಿಂದಿ ಬಿಂದೀತಿ ವಾದಿನ, ಅವರ ಸ್ವಭಾವ ಏನು ಅಂದ್ರೆ ಅವನು ಕತ್ತರಿಸಿ ಹಾಕಿ ಸಂಹಾರ ಮಾಡಿ ಇಂತ ಅವರ ಸ್ವಭಾವ, ಛೇದನೆ ಮಾಡಿ ಭೇದನೆ ಮಾಡಿ ಇಂತ ಅವರ ಸ್ವಭಾವ. ಇಂತಹ ಛೇದನ ಭೇದನೆ ಸ್ವಭಾವದವರಿಗೆ ಅದು ರಾಜನ ಮುದ್ರೆ ಸಿಕ್ಕಿತು ಅಂತಂದ್ರೆ ಕೇಳಬೇಕೇನು, ಎಲ್ರಿಗೂ ಖುಷಿ ಆನಂದ ಆಯ್ತಂತೆ. ಅವರಿಗೆ ಹೊಡೆಯದೆ ಬಡಿಯದೆ ಎಷ್ಟು ಕಾಲ ಆಗಿತ್ತು, ಯಾರ್ಯಾರನ್ನೋ ಹೊಡೆಯುತ್ತಿದ್ರು, ಹೋಗಿ ಹೋಗಿ ರಾಜನ ಮಗನನ್ನೇ ಹೊಡೆಯುವ ಸೌಭಾಗ್ಯ ನಮಗೆ ಬಂತಲ್ಲ ಅಂತ ಭಾರಿ ಖುಷಿಯಾಯಿತು. ಆದ್ದರಿಂದ ಎಲ್ಲ ಎದ್ರಂತೆ, ಆಯುಧ ಎಲ್ಲ ಹಿಡ್ಕೊಂಡು ಬಂದ್ರಂತೆ, ಹಿಡ್ಕೊಂಡು ಬಂದು ಹೊಡಿಬೇಕು ಬಡಿಬೇಕು. ಒಂದು ಪುಟ್ಟ ಹುಡುಗ 5 ವರ್ಷದ ಕೂಸು, ಅದನ್ನು ಹೊಡಿಬೇಕು ಅಂತ ಎಲ್ಲ ಜನ ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಬಂದ್ರಂತೆ. ಅದು ಎಲ್ಲ ಆಯುಧಗಳು ಬಂತು. ಒಂದು ಹುಡುಗನನ್ನು ಕೊಲ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಟ್ಟರು ಭಾಗವತ ಹೇಳಿತು, ದೇವರು ಸಂಕಲ್ಪ ಮಾಡದೇ ಇದ್ರೆ ಎಷ್ಟು ಜನ ಪ್ರಯತ್ನ ಪಟ್ಟರೂ ಕೊಲ್ಲಿಕ್ಕಾಗುವುದಿಲ್ಲ. ದೇವರು ಮನಸ್ಸು ಮಾಡಿದ್ರೆ ಯಾರೂ ಬೇಡ ಸಾಯ್ಲಿಕ್ಕೆ. ಹೇಗೆ ಸತ್ರು? ಲಕ್ಷ ವೈದ್ಯರು ಇರಲಾಗಿ, ದಾಸರು ಹೇಳ್ತಾರಲ್ಲ, ಎಷ್ಟು ಲಕ್ಷ ವೈದ್ಯರು ಇರಲಿ ಬೇಕಿದ್ರೆ ಪಕ್ಕದಲ್ಲಿ ಕೂತುಕೊಂಡು ನಾಡಿ ಪರೀಕ್ಷೆ ಮಾಡಿಕೊಂಡು ಇಂಜೆಕ್ಷನ್ ಕೈಯಲ್ಲಿ ಇಟ್ಕೊಂಡು ಔಷಧವನ್ನು ಕುಡಿಸ್ತಾ ಇರಲಿ, ಸತ್ತೇ ಹೋಗ್ತಾನೆ. ಆದ್ರೆ ದೇವರು ಮನಸ್ಸು ಮಾಡದಿದ್ರೆ ಎಷ್ಟು ಜನ ಕೊಲ್ಲಿಕ್ಕೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೊಲ್ಲಿಕ್ಕಾಗುವುದಿಲ್ಲ. ಅದಕ್ಕೆ ಪ್ರಹ್ಲಾದನೇ ನಿದರ್ಶನ. ಆಯಿತು, ಎಲ್ಲಾ ಪ್ರಯತ್ನ ಆಯಿತು, ಅಷ್ಟು ಜನರೂ ಕೊಲ್ಲಿಕ್ಕಾಗಲಿಲ್ಲ, ಮುಂದೇನು ಮಾಡೋದು? ವಿಶಿಷ್ಟವಾದ ಪ್ರಯೋಗ ನಡೆಯಿತಂತೆ, ಆಶ್ಚರ್ಯ ಅಂತ ಭಾಗವತ ಹೇಳುತ್ತೆ. ಇಂಥ ಅಪ್ಪಂದಿರು ಇರ್ತಾರ ಅಂತ. ಹಿರಣ್ಯಕಶಿಪು ಇಡೀ ಜಗತ್ತನ್ನು ಗೆದ್ದವ, ತನ್ನ ಮಗನನ್ನು ಗೆಲ್ಲಿಕ್ಕಾಗಿಲ್ಲ ಅಂತೆ. ಅವ ಹೇಳಿದ ಆಜ್ಞೆ ಮಾಡಿದಂತೆ ಕೊಲ್ಲಿಕ್ಕೆ ಏನೇನು ಸಾಧನೆ ಇದೆ ಅದನ್ನೆಲ್ಲ ಬಳಸಿ, ದಿಗ್ಗಜೈಹಿ ದಂಡಶೂಕೇಂದ್ರೈಹಿ ಹೇಳಿದ, ಎಲ್ಲವನ್ನು ಉಪಯೋಗ ಮಾಡಿ. ಯಾವುದೆಲ್ಲ? ದಿಗ್ಗಜೈಹಿ, ದಿಗ್ಗಜಗಳು, ಬರೀ ಆನೆಗಳಲ್ಲ, ದಸರಾದ ಮೆರವಣಿಗೆಗೆ ಬರುವ ಆನೆಗಳಲ್ಲ, ದಿಗ್ಗಜಗಳು, ಅಷ್ಟ ದಿಕ್ಪಾಲಕರ ಗಜಗಳು, ಎಲ್ಲ ಬರಲಿ, ದಿಗ್ಗಜಗಳಿಂದ ಅವನನ್ನು ಕೊಲ್ಲಿಸುವ ಪ್ರಯತ್ನ ಮಾಡಿ, ಆನೆಯ ಕಾಲಲ್ಲಿ ಹಾಕಿ ತುಳಿಸಿ ಅವನನ್ನು ಸಂಹಾರ ಮಾಡಿ. ಆನೆಯ ಕಾಲು ಇಟ್ಟರೆ ಯಾರಾದರೂ ಬದುಕಲಿಕ್ಕೆ ಸಾಧ್ಯನ? ಆ ಪ್ರಯೋಗ ಮಾಡಿ. ಒಂದು ಆನೆ ಅಲ್ಲ, ದಿಗ್ಗಜೇಹಿ, ಎಲ್ಲ ಆನೆಗಳನ್ನು ತಂದು ಪ್ರಹ್ಲಾದನ ಮೇಲೆ ಇಟ್ಟು ಅವನು ಸಂಹಾರ ಮಾಡಿಸಿ. ಆಯಿತು, ಪ್ರಯತ್ನ ನಡೆಯಿತು, ದಿಗ್ಗಜಗಳನ್ನು ತಂದ್ರು, ಪ್ರಹ್ಲಾದನನ್ನು ಮಲಗಿಸಿದ್ರು, ಅದರ ಮೇಲೆ ಆನೆಯನ್ನು ಕಳಿಸಿದ್ರು. ನೋಡ್ತಾರೆ ಪ್ರಹ್ಲಾದ ಬದುಕಿದ್ದಾನೆ, ಅಹಂ ಅಸ್ಮಿ ಅಂತ ಹೇಳ್ತಾನೆ. ಆನೆ ಸೋತು ಹೋಯಿತು ಹೊರತು ಪ್ರಹ್ಲಾದ ಸಾಯಲಿಲ್ಲ. ಆನೆಗೆ ಸರಿ ಹೊಡೆದ್ರು, ಬಡಿದ್ರು, ಆನೆಗೆ ಹಿಂಸೆ ಆಯಿತು ಹೊರತು ಪ್ರಹ್ಲಾದನಿಗೆ ಹಿಂಸೆ ಆಗ್ಲಿಲ್ಲ ಅಂತ ಹೇಳಿತು. ಯಾಕೆಂತಂದ್ರೆ ಕೊಲ್ಲುವವ ಯಾರು ಅಂದ್ರೆ ಯಾವುದೇ ವಸ್ತು ಕೊಲ್ಲುವುದಲ್ಲ, ಕೊಲ್ಲುವ ವಸ್ತುವಿನ ಒಳಗೆ, ಮಾರಕವಾದ ವಸ್ತುವಿನ ಒಳಗೆ ಭಗವಂತ ಕೂತು ಇದು ಸಾಯಿಲಿ ಅಂತ ಮನಸ್ಸು ಮಾಡಬೇಕು. ಅಲ್ಲಿವರೆಗೆ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಆನೆ ಕಾಲು ಎತ್ತಿತು, ಪ್ರಹ್ಲಾದನ ಮೇಲೆ ಕಾಲು ಇಟ್ಟಿತಂತೆ. ಪ್ರಹ್ಲಾದನಿಗೇನು ಆಗ್ಲಿಲ್ಲ ಅಂತೆ. ಅದು ಏನಾಯ್ತು ಅಂತಂದ್ರೆ, ಒಂದು ಹೂ ಇಡ್ತೇವೆ ಯಾರಾದ್ರೂ ಸಾಯ್ತಾರ, ಆನೆ ಕಾಲಿಟ್ರೆ ಅದು ಹೇಗೆ ಅನಿಸಿತು ಅಂತಂದ್ರೆ ಅವನ ಮೇಲೆ ಒಂದು ಪುಷ್ಪ ಯಾರೋ ಇಟ್ಟಿರಬೇಕು ಅಂತ ಕಾಣಿಸ್ತಂತೆ. ಅಷ್ಟು ಆನಂದ ಆಯ್ತಂತೆ. ಆನೆ ಕಾಲು ಇಟ್ಟದ್ದಲ್ಲ, ಅದು ಆನೆಯ ಬಲ ಅದರಲ್ಲಿ ತುಂಬಿರಲಿಲ್ಲ, ಒಂದು ಪುಷ್ಪದ ಮಾರ್ಧವ ತುಂಬಿತ್ತು. ಪ್ರಹ್ಲಾದನಿಗೆ ಒಂದು ಆಲಿಂಗನೆ ಮಾಡಿದ ಸುಖ ಆಯಿತು ಹೊರತು ಮರ್ದನೆ ಮಾಡಿದ ದುಃಖ ಅವನಿಗೆ ಆಗಿಲ್ಲ ಅಂತ. ಯಾಕೆ ಅಂತಂದ್ರೆ ಕೊಲ್ಲಬೇಕಾದ್ರೆ ಅಲ್ಲಿ ಬಲ ಇರಬೇಕು. ಆ ಬಲ ನಮ್ಮ ದೇವರು ವಿಡ್ರಾ ಮಾಡಿದಂತೆ. ಆನೆಯ ಕಾಲಲ್ಲಿ ಏನು ಬಲ ಇತ್ತು ಅದನ್ನು ದೇವರು ವಾಪಸ್ ತಕೊಂಡ ಅಂತೆ. ಆನೆಯ ಕಾಲಲ್ಲಿ ಬಲ ಇಲ್ಲ, ಹಾಗಾಗಿ ಆನೆಯ ಕಾಲು ಇಟ್ಟರೆ ಏನು ಆಗಲಿಲ್ಲ. ಒಂದು ಪುಷ್ಪ ಇಟ್ಟ ಹಾಗೆ ಆಯ್ತಷ್ಟೇ, ಪ್ರಹ್ಲಾದನಿಗೇನು ಆಗಲಿಲ್ಲ ಅಂತ. ಆದ್ರಿಂದ ಆನೆಯಿಂದ ತುಳಿಸಿದ್ರೂ ಪ್ರಹ್ಲಾದನಿಗೇನೂ ಆಗಲಿಲ್ಲ. ಆಯುಷ್ಯ ಇದ್ರೆ, ದೇವರ ಅನುಗ್ರಹ ಇದ್ರೆ ಸಾಯುವುದಿಲ್ಲ. ಪ್ರಹ್ಲಾದನ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದ್ದು. ಒಂದು ನಾನು ಕಂಡಿರತಕ್ಕಂತಹ ಅನುಭವ, ಅದು ಉಡುಪಿಯಲ್ಲಿ, ಅದು ಪರ್ಯಾಯದ ಕೊನೆಯ ದಿವಸ. ಅದರಲ್ಲಿ ನಮ್ಮ ಈ ಪರ್ಯಾಯ ಅಲ್ಲ, ಒಂದು ಪರ್ಯಾಯದ ಕೊನೆಯ ದಿವಸ. ಅಲ್ಲಿ ಒಂದು ಆನೆಗೆ ಮದ ಏರಿತು. ಆ ಉತ್ಸವ ಬೀದಿಗೆ ಬಂದಿದೆ, ರಥ ಆ ಬೀದಿಗೆ ಬಂದಿದೆ. ಅಲ್ಲಿ ಆನೆಗೆ ಮದ ಬಂತು. ಮದ ಬಂದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡಿತು. ನಿಮ್ಗೆ ಗೊತ್ತು, ಆನೆ ಓಡಿದ್ರೆ ಆಗಿರಬೇಕು ಅಂತ, ಜಾಗ ಇಲ್ಲ, ಜನ ತುಂಬಿ ತುಳುಕಿದ್ದಾರೆ, ಸ್ವಾಮಿಗಳೆಲ್ಲ ಅಲ್ಲಿದ್ದಾರೆ. ಏನಾಯ್ತು ಅಂತಂದ್ರೆ, ಒಬ್ರು ಬಿದ್ರು, ಭಾರಿ ಆತ್ಮೀಯರವರು, ಅವ್ರು ಬಿದ್ರು. ಅವರು ಬಿದ್ರೆ ಆನೆ ಓಡಿ ಬರ್ತಾ ಇದೆ, ಪಾಪ ಅವ್ರು ಹೇಳಲಿಕ್ಕಾಗ್ತಾ ಇಲ್ಲ. ಆನೆ ಓಡ್ತಾ ಬಂತು, ನಾವು ನೋಡ್ತಾ ಇದ್ದೇವೆ, ನಮ್ಮ ಎದುರಿಗೆ ಓಡ್ತಾ ಇದೆ. ಅದು ಓಡಿತು, ಹೋಯಿತು, ಅವರ ಮೇಲಿಂದಲೇ ಪಾಸ್ ಆಯಿತು. ಮೇಲಿಂದ ಅಂತಂದ್ರೆ ಅದು ಹೇಗೆ ಅಂತಂದ್ರೆ, ಅದು ಪ್ಲಾನ್ ಮಾಡಿ ಕಳಿಸಿದ ಹಾಗೆ ಆನೆ ಹೋಯಿತು. ಅವರದರ ಮಧ್ಯದಲ್ಲಿ, ನಾಲ್ಕು ಕಾಲಿನ ಮಧ್ಯದಲ್ಲಿ ಅವರು ಬಿದ್ದಿದ್ರು. ಆನೆ ಪಾಸ್ ಆಯಿತು, ಹೋಯ್ತಾನೆ. ಹೋದ ಮೇಲೆ ಕೃಷ್ಣ ಅಂತ ಅವರು ಹೇಳಿದ ಮಾತು ನನಗೆ ಇವತ್ತೂ ನೆನಪಿದೆ. ಅದು ಯಾಕೆಂದ್ರೆ, ಆನೆ ಪಾಸ್ ಆದರೂ ಕೂಡ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತಂದ್ರೆ, ಅದರ ಒಳಗಿದ್ದ ದೇವರು ಪ್ರವೇಶ ಮಾಡಿ ಅದಕ್ಕೆ ಪ್ರೇರಣೆ ಮಾಡಿದ, ನೀನು ಕಾಲು ಹೀಗಿಡು. ಆನೆಗೆ ಕಣ್ಣು ಮೇಲಿಟ್ಟದ್ದು ಆನೆಗೆ ಕಾಲು ಕಾಣಿಸುವುದಿಲ್ಲ. ಇಲ್ಲಿ ಮಲಗಿದ್ದಾನೆ, ಅವನ ಮೇಲೆ ಹೋಗಬಾರದು. ಲಕ್ಷಾಂತರ ಜನ ಸೇರಿದಲ್ಲಿ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು. ಅದು ಮದಭರಿತವಾದ ಆನೆ, ಪಾಸ್ ಆಯಿತು. ಆ ವ್ಯಕ್ತಿ ಏನೂ ಆಗಲಿಲ್ಲ. ಪ್ರಹ್ಲಾದನ ಕಥೆ ನೆನಪಿಗೆ ಬಂತು ನನಗೆ. ದಿಗ್ಗಜೈಹಿ, ಅದೇ ರೀತಿ ಇರಬೇಕು ಪ್ರಾಯಶಃ. ಪ್ರಹ್ಲಾದನ ಮೇಲೆ ಆನೆಯನ್ನು ಓಡಿಸಿದ್ರೆ ಆನೆಗೆ ನೆವು ಆಯಿತು ಹೊರತು ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ದಿಗ್ಗಜೈಹಿ ದಂದಶೂ ಕೇಂದ್ರೈಹಿ, ದಂದಶೂಕ ಅಂದ್ರೆ ಹಾವುಗಳು, ವಿಷಭರಿತವಾದ ಜಂತುಗಳು, ಸ್ಪೆಷಲ್ ಹಾವುಗಳನ್ನು ಕರೆಸಿದ್ದಾನೆ. ಪಾತಾಳಕ್ಕೆ ಫೋನ್ ಮಾಡಿ ಫ್ಯಾಕ್ಟರಿಯಿಂದ ವಿಷವನ್ನು ತರಿಸಿದ್ದಾನೆ ದಂದಶೂಕಗಳಿಂದ. ದಂದಶೂ ಕೇಂದ್ರ ಈ ಶ್ರೇಷ್ಠವಾಗಿರತಕ್ಕಂತಹ, ಶ್ರೇಷ್ಠ ಅಂದ್ರೆ ಸರ್ಪಗಳಲ್ಲಿ ಶ್ರೇಷ್ಠ ಅಂದ್ರೆ ಭಾರಿ ವಿಷದ್ದು, ತೀಕ್ಷ್ಣವಾದ ವಿಷ. ಅದರಿಂದ ಕಚ್ಚಿಸಿದ. ಕಚ್ಚಿಸಿದ್ರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಅಂತೆ. ಯಾಕಾಗಲಿಲ್ಲ? ಆ ವಿಷದಲ್ಲಿ ಮಾರಕತ್ವ ಶಕ್ತಿ ಇತ್ತು, ದೇವರು ಅದನ್ನು ಇಲ್ಲ ಅಂತ ಮಾಡಿದ. ಕೆಲವು ಔಷಧಗಳಿರ್ತವೆ ನೋಡಿ, ಆ ಔಷಧಕ್ಕೆ ಒಂದು ಅವಧಿ ಅಂತಿರ್ತದೆ, ಇಷ್ಟು ಕಾಲದ ತನಕ ಅದಕ್ಕೆ ಶಕ್ತಿ ಅಂತ. ಆ ಕಾಲ ದಾಟಿತು ಅಂತಂದ್ರೆ ಅದು ಎಕ್ಸ್ಪೈರ್ಡ್ ಅಂತ. ಕೆಲಸ ತೆಕ್ಕೊಂಡವರೇ ಎಕ್ಸ್ಪೈರ್ ಆಗುವುದುಂಟು. ಅದು ಎಕ್ಸ್ಪೈರ್ ಅಂದ್ರೆ ಅದರ ಸಾಮರ್ಥ್ಯ ಹೋಗಿಬಿಟ್ಟಿದೆ ಅಂತ ಅರ್ಥ ಅಲ್ವಾ? ಔಷಧದಲ್ಲಿಯೂ ಕೂಡ ಒಂದು ಕಾಲದ ತನಕ ಮಾತ್ರ ಸಾಮರ್ಥ್ಯ ಇರ್ತದೆ. ಒಂದು ಕಾಲ ಹೋಯಿತು ಅಂದ್ರೆ ಅದರ ಸಾಮರ್ಥ್ಯ ಹೋಗಿಬಿಡುತ್ತೆ. ಈ ದಂದಶು ಕೇಂದ್ರಗಳಿತ್ತಲ್ಲ ಸರ್ಪಗಳು, ಅದರಲ್ಲಿ ವಿಷ ಇದೆ. ಆ ವಿಷಕ್ಕೂ ಅಷ್ಟೇ, ಒಂದು ಇಷ್ಟು ಕಾಲದ ತನಕ ಶಕ್ತಿ ಅಂತ ದೇವರು ಹೇಳಿದ. ಪ್ರಹ್ಲಾದನಿಗೆ ಕಚ್ಚಿ ವಾಪಸ್ ಬರುವ ತನಕ ನಿನ್ನ ಶಕ್ತಿ ಹೋಗ್ಲಿ ಅಂತ ಆ ವಿಷದಲ್ಲಿದ್ದ ಮಾರಕತ್ವ ಶಕ್ತಿಯನ್ನು ದೇವರು ವಾಪಸ್ ತಗೊಂಡ. ಹಾಗಾಗಿ ಆ ಹಾವು ಕಚ್ಚಿದ್ರೂ ಕೂಡ ಆ ವ್ಯಕ್ತಿಗೆ ಏನು ಆಗಲಿಲ್ಲ. ಅದು ಈ ಹಾವಾಡಿಗರು ಇರ್ತಾರೆ, ಯಾರಿಗೋ ಕಚ್ಚಿದ್ರೆ ವಿಷ ಆಗುತ್ತೆ, ಹಾವಾಡಿಗರಿಗೆ ಕಚ್ಚಿದ್ರೆ ಅದು ಏನು ವಿಷ ಆಗುವುದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಆ ವಿಷ. ಆ ವಿಷ ವಿಷನೇ ಅಲ್ಲ. ಇವತ್ತು ಉಡುಪಿಯಲ್ಲಿದ್ದಾರೆ ಒಬ್ಬರು, ಹಾವನ್ನು ಸಾಕುವವರು ಇರ್ತಾರೆ. ಅದಕ್ಕೆ ಏನಾದರೂ ಪೆಟ್ಟಾದ್ರೆ ಅವರು ತಂದು ಅದಕ್ಕೆ ಆದರ ಉಪಚಾರ ಪಥ್ಯ ಅದನ್ನೆಲ್ಲ ಮಾಡಿಸ್ತಾರೆ. ಎಷ್ಟೊಂದು ಹಾವುಗಳು ಅವರ ಮನೆಯಲ್ಲಿ ಬಿದ್ದಿರ್ತವೆ, ಅದನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ವಿಷ ಉಂಟು, ಅದಕ್ಕೆ ಪೆಟ್ಟಾಗಿರ್ಬೋದು ಆದರೆ ವಿಷಕ್ಕೆ ಪೆಟ್ಟಾಗಿರುವುದಿಲ್ಲ. ಅದನ್ನು ತರ್ತಾರೆ, ಅದಕ್ಕೆ ಔಷಧ ಹಾಕ್ತಾರೆ, ಕೈಯಲ್ಲಿ ಹಿಡಿತಾರೆ, ಅದರ ಬಾಯಿಗೆ ಹಾಕ್ತಾರೆ ಔಷಧ ಹಾಕೋ. ಅದು ಕಚ್ಚುತ್ತಂತೆ, ಕಚ್ಚಿದ್ರೆ ಅವ್ರಿಗೆ ಏನೂ ಆಗುವುದಿಲ್ಲ. ಯಾಕೆಂದ್ರೆ ಅಭ್ಯಾಸ ಆಗಿಬಿಟ್ರೆ ಅದಕ್ಕೆ ಕಚ್ಚುವುದಿಲ್ಲ. ಕಚ್ಚಿದ್ರು ಪಾಪ ಅದಕ್ಕೆ ವಿಷವನ್ನು ಅದರಲ್ಲಿ ವಮನೆ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ವಿಷ ಅವರ ಮೇಲೆ ಪ್ರಭಾವ ಬೀರುವುದಿಲ್ಲ. ಪ್ರಹ್ಲಾದನಿಗೆ ವಿಷ ಏನೂ ಆಗಲಿಲ್ಲ. ಯಾಕೆಂದ್ರೆ ದೇವರು ಹೇಳಿದ ಈ ವಿಷ ಪ್ರಹ್ಲಾದನಿಗೆ ಮಾರಕ ಆಗದೇ ಇರಲಿ ಅಂತ ಭಗವಂತ ಸಂಕಲ್ಪ ಮಾಡಿದ. ವಿಷ ಏನೂ ಪ್ರಭಾವ ಬೀರಲಿಲ್ಲ ಅಂತ. ಪ್ರಹ್ಲಾದ ಆರಾಮವಾಗಿದ್ದ, ಹಾವು ಕಚ್ಚಿಸಿದ್ರು ಹಾವಿಗೆ ಸುಸ್ತಾಯಿತೇ ಹೊರತು ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಹಿರಣ್ಯಕಶಿಪು ನಿರೀಕ್ಷೆಯಿಂದ ನೋಡ್ತಾ ಇದ್ದ, ಕಚ್ಚಿದ್ದು ವಿಷ ಪ್ರಹ್ಲಾದನಿಗೆ, ಮೂರ್ಛೆ ಬಂದದ್ದು ಹಿರಣ್ಯಕಶಿಪುವಿಗೆ. ಅಯ್ಯೋ ನನ್ನ ವಿಷ ವೇಸ್ಟ್ ಆಯ್ತಲ್ಲ ಅಂತ ಅಲೆಬಿಸಿಯಾಗಿ ಕುರ್ಚಿಯಿಂದ ಕೆಳಗೆ ಬಿದ್ದಂತೆ, ಆಸನದಿಂದ ಕೆಳಗೆ ಬಿದ್ದಂತೆ. ಭಾಗವತ ಹೇಳಿತು, ಭಗವದ್ಭಕ್ತರನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಹಿಮವಾಯು ಅಗ್ನಿ ಸಲಿಲೈಹಿ ಏನೆಲ್ಲ ಮಾಡಿದರು, ಅಭಿಚಾರ ಅವಪಾತನೀಹಿ ಎಲ್ಲವನ್ನೂ ಮಾಡಿದರಂತೆ. ಹಿಮ ವಾಯು ಸಲಿಲ ಅಗ್ನಿವಿಹಿ ಎಲ್ಲಾ ಪ್ರಯೋಗ ಆಯಿತು, ಹಿಮ ಪ್ರಯೋಗ ಆಯಿತು. ಹಿಮ ಪ್ರಯೋಗ ಅಂತಂದ್ರೆ ನಿಮಗೆ ಬೇಕು ಅಂದ್ರೆ ಒಂದು ಸ್ಯಾಂಪಲ್, ಬದರಿಗೆ ಹೋಗಿ ಹೋಗ್ಬೇಕಲ್ಲ ಒಂದ್ಸಲ, ಹರಿದ್ವಾರಕ್ಕೆ ಹೋದವರು ಬದರಿಗೆ ಹೋಗಬೇಕು. ಬದರಿಗೆ ಹೋದ ಮೇಲೆ ನಾರಾಯಣ ದೇವರ ದರ್ಶನ ಆಗುವುದಕ್ಕಿಂತ ಮುಂಚೆ ಒಂದ್ಸಲ ಅಲಕನಂದದಲ್ಲಿ ಮುಳುಗಬೇಕು. ಮುಳುಗುದು ಎಷ್ಟು ಹೊತ್ತು ಮುಳುಗುದು ಹೇಳುವುದಲ್ಲ, ಒಂದು ನಿಮಿಷ ಅಲಕನಂದದಲ್ಲಿ ಮುಳುಗಬೇಕು. ಹಿಮ ಪ್ರಯೋಗ ಹೇಗೆ ಪ್ರಹ್ಲಾದನಿಗೆ ಮಾಡಿದ್ರು ಅಂತ ನಮಗೆ ಅನುಭವಕ್ಕೆ ಬರುತ್ತೆ. ಮುಳುಗುದು ಬೇಡ, ಒಂದು ನಿಮಿಷ ನಮ್ಮ ಬೆರಳನ್ನು ಆ ನೀರಲ್ಲಿ ಇಟ್ಟರೆ ಸಾಕು. ಯತ್ಪೃಶಂತಿ ನನರಾಹ ಹಿಮಭೀತಾಹ ಅಂಶಯೇಷ ಪೃಷಪ ಮದಿಪಸ್ಯ ಅಂತ ಹೇಳ್ತಾರೆ. ನಮ್ಮ ಬೆರಳು ಆ ಅಲಕನಂದದಲ್ಲಿ ಇಟ್ಟರೆ ನಮಗೆ ಗೊತ್ತಾಗುತ್ತೆ ಅಬ್ಬಾ ಹಿಮ ಹೇಗಿರ್ತದೆ ಅಂತ. ಅದು ಮೈಯನ್ನು ಕರಗಿಸ್ತಕ್ಕಂತಹ ಶೈತ್ಯ ತುಂಬಿರತಕ್ಕಂತಹದ್ದು ಐಸ್, ಅದು ಬಿಸಿಯಲ್ಲಿ ಗೊತ್ತಾಗುವುದಿಲ್ಲ, ತಣ್ಣಗೆ ಜಾಗಲ್ಲಿ ಗೊತ್ತಾಗುತ್ತೆ ಅಂತ. ಪ್ರಹ್ಲಾದನನ್ನು ಹಿಮದ ಒಳಗೆ ತುಂಬಿಸಿಟ್ರಂತೆ, ಹಿಮದ ಮೇಲೆ ಮಲಗಿಸಿದ್ರಂತೆ, ಆರಾಮವಾಗಿ ಮಲಗಿದಂತೆ. ಹೇಗೆ ಬೇಸಿಗೆ ಕಾಲದಲ್ಲಿ ಹಿಮ ಮೈ ಮೇಲೆ ಇಟ್ಟುಕೊಳ್ತಾರೆ ಉತ್ತರ ಭಾರತದಲ್ಲಿ, ಪ್ರಹ್ಲಾದನಿಗೆ ಹಾಗಾಗಿತ್ತಂತೆ. ಅಪ್ಪನ ತೀಕ್ಷ್ಣವಾದ ಮಾತು ಕೇಳಿ 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 ಬಿಸಿಯಾದ ಪ್ರಹ್ಲಾದನಿಗೆ ಹಿಮ ಇಟ್ಟರೆ ಆರಾಮವಾಗಿ ನಿದ್ರೆ ಬಂತದ್ದು, ಗೊರಕೆ ನಿದ್ರೆ ಮಾಡಿದಂತೆ. ಹಿರಣ್ಯಕಶಿಪು ನೋಡಿದ, ಅಯ್ಯೋ ನಾನು ಹಿಮ ಇಟ್ಟರೆ ಅವನಿಗೆ ಅನುಕೂಲ ಆಯ್ತಲ್ಲ, ಈ ಜ್ವರ ಬಂದವರಿಗೆ ಮಾಡ್ತಾರಲ್ಲ ಹಿಮ ಇಟ್ಟು ತಲೆ ಮೇಲೆ ಜ್ವರ ಇಳಿಸ್ತಾರಲ್ಲ, ಪ್ರಹ್ಲಾದನಿಗೆ ಹಾಗೆ ಆರಾಮಾಯಿತು ಹೊರತು ಅವನಿಗೆ ದುಃಖಪ್ರದ ಆಗಲಿಲ್ಲ. ಹಿಮ ವಾಯು ಅಗ್ನಿ ಸಲಿಲ, ಈ ವಾಯು ಗಾಳಿಯನ್ನು ಜೋರಾಗಿ ಬಿಟ್ರಂತೆ, ಗಾಳಿಯ ಒತ್ತಡಕ್ಕೆ ಪ್ರಹ್ಲಾದ ಸಾಯಬೇಕು ಅಂತ. ಗಾಳಿದೇವರ ವಿಶೇಷ ಅನುಗ್ರಹ ಪಾತ್ರನಾದ ಪ್ರಹ್ಲಾದನಿಗೆ ಇದು ಏನು ತೊಂದರೆ ಮಾಡಿತ್ತು? ಏನು ಮಾಡಲಿಲ್ಲ. ಅಗ್ನಿ ಅಗ್ನಿಯಲ್ಲಿ ಹಾಕಿದ್ರು, ಅಗ್ನಿಯಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು, ಏನಾಗ್ಲಿಲ್ಲಂತೆ. ಬಿಸಿ ಏನೂ ಅವನಿಗೆ ಏನೂ ತೊಂದರೆ ಮಾಡಲಿಲ್ಲ. ಈ ಮಣಿ ಮಂತ್ರ ಔಷಧಿ ಅಂತಿದೆ, ಕೈಯಲ್ಲಿ ಒಂದು ಔಷಧ ಹಾಕೊಂಡ್ರೆ, ಅಗ್ನಿ ಕೈಯಲ್ಲಿ ಇಟ್ಕೊಂಡ್ರೆ ಏನೂ ಆಗುವುದಿಲ್ಲ ಅಂತೆ. ಇವತ್ತು ಇದ್ದಾರೆ ಕೈಯಲ್ಲಿ ಅಗ್ನಿಯನ್ನು ಎಷ್ಟು ಹೊತ್ತು ಬೇಕಾದರೂ ಹಿಡ್ಕೊಳ್ಳೋರು ಇರ್ತಾರೆ, ಬಾಯಲ್ಲಿ ಅಗ್ನಿ ಹಾಕೊಳ್ಳೋರು ಇರ್ತಾರೆ, ಅವ್ರಿಗೇನು ತೊಂದರೆ ಆಗುವುದಿಲ್ಲ. ಯಾಕೆಂದ್ರೆ ಔಷಧ ಇದೆ, ಹಾಗೆ ಮಂತ್ರ ಇದೆ ಅಂತ, ಅಗ್ನಿ ಮಂತ್ರ ಅಂತ. ಆ ಅಗ್ನಿ ಮಂತ್ರವನ್ನು ಜಪ ಮಾಡಿದರೆ ಅಗ್ನಿ ಏನೂ ತೊಂದರೆ ಮಾಡುವುದಿಲ್ಲ ಅಂತ. ಪ್ರಹ್ಲಾದನಿಗೆ ಮಂತ್ರ ಬೇಡ, ಔಷಧ ಬೇಡ, ದೇವರ ಅನುಗ್ರಹದ ರಕ್ಷೆ ಇದೆ. ಈ ರಕ್ಷೆ ಇರುವಾಗ ಅಗ್ನಿ ಏನು ಮಾಡುತ್ತೆ? ಅಗ್ನಿ ಸುಮ್ಮನೆ ಕೂತ್ಕೊಂಡಿತ್ತು, ಅಗ್ನಿ ಏನೂ ಮಾಡಲಿಲ್ಲ, ತೊಂದರೆ ಮಾಡಲಿಲ್ಲ. ಅಗ್ನಿ ನಾಟಕದ ಸ್ಟೇಜಲ್ಲಿ ಅಗ್ನಿ ಉರಿತಾ ಇದ್ರೆ ಹೇಗೆ? ಅಷ್ಟೇ ನೋಡೋರಿಗೆ ಅಗ್ನಿ ಅಂತ. ಆದರೆ ಪ್ರಹ್ಲಾದನಿಗೆ ಅದು ಏನೂ ಕಿಂಚಿತ್ತೂ ಬಾಧಕ ಆಗಲಿಲ್ಲ. ಸಲಿಲ ನೀರು ಯಾವುದೂ ತೊಂದರೆ ಮಾಡಿ, ಅಭಿಚಾರ ಅವಪಾತನೆ ಮಾಟ ಮಂತ್ರ ಎಲ್ಲ ಮಾಡಿಸಿದ, ಯಾವ ಪ್ರಯೋಗಕ್ಕೂ ಪ್ರಹ್ಲಾದನನ್ನು ಏನೂ ಮಾಡಲಿಕ್ಕಾಗಿಲ್ಲ. ಯಾಕೆಂದ್ರೆ ಅವನು ಭಾಗವತೋತ್ತಮ ಅಂತ ಭಾಗವತೆ ಹೇಳಿತು. ಭಗವದ್ಭಕ್ತರಲ್ಲಿ ಮೂರ್ಧನ್ಯನಾದವ, ಭಗವಂತ ರಕ್ಷಣೆ ಮಾಡಬೇಕು ಅಂತ ಜವಾಬ್ದಾರಿ ಹೊತ್ತಿದ್ದಾನೆ, ಅವನನ್ನು ಯಾರಿಗೂ ಕೊಲ್ಲಿಕ್ಕಾಗಿಲ್ಲ. ದೇವರು ಜವಾಬ್ದಾರಿ ಹೊತ್ತಾಗ ರಕ್ಷಣೆ ಮಾಡಬೇಕು ಅಂತ, ಕೊಲ್ಲಬೇಕು ಅಂತ ಪ್ರಯತ್ನ ಮೃತ್ಯುದೇವತೆಯದ್ದೇ ನಡೆಯುವುದಿಲ್ಲ. ಹಿರಣ್ಯಕಶಿಪುವಿನ ಪ್ರಯತ್ನ ಎಲ್ಲಿ ನಡೆಯಬೇಕು? ದೇವರು ಕೊಟ್ಟದ್ದು ಎಚ್ಚರಿಕೆ ಹಿರಣ್ಯಕಶಿಪುವಿಗೆ, ಅಪ್ಪ ನೋಡಿದೀಯಾ, ನಾನು ಸ್ವತಂತ್ರ ಅಂತ ನೀನು ಹಾರಾಡ್ತಾ ಇದೆಯಲ್ಲ, ನಿನಗೆ ಈ ಹುಡುಗನನ್ನು ಒಬ್ಬಂಟಿಗನಾದವನನ್ನು ನಿನಗೆ ಏನೂ ಮಾಡಲಿಕ್ಕಾಗಿಲ್ಲ, ಇಡೀ ಜಗತ್ತು ನಿನ್ನ ಕೈಯಲ್ಲಿದೆ ಅಂತ ನೀನೇನ್ ಚಿಂತನೆ ಮಾಡ್ತೀಯ ಅಂತ ಅವನಿಗೆ ಕೊಟ್ಟಿರ್ತಕ್ಕಂತಹ ಎಚ್ಚರಿಕೆ ಹಿರಣ್ಯಕಶಿಪುವಿಗೆ ನಾಚಿಕಾಯಿತು. ಅಯ್ಯೋ ಏನು ಮಾಡಬೇಕು ಅಂತ ತಲೆ ತಗ್ಗಿಸಿದಂತೆ. ಆವಾಗ ಚಂಡಾಮರ್ಕರು ಹೇಳಿದರು, ಅಯ್ಯೋ ಯಾರ್ದೋ ಅಲ್ಲ, ಇದು ಕೂಸ ಅಲ್ಲ, ಇಡೀ ಜಗತ್ತು ನೋಡೋ ಹಾಗಲ್ಲ, ಸುಮ್ಮನೆ ನಿನ್ನ ಮಗನೇ ಅಲ್ವಾ, ನಾನು ಅನುಗ್ರಹ ಮಾಡಿದ್ದೇನೆ ಅದರಿಂದ ಏನೂ ಆಗಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಇರು ಅಂತ ಹೇಳಿದರಂತೆ. ಆರಾಮವಾಗಿ ಇದ್ದು ಬಿಡು ಅಂತ. ಹಿರಣ್ಯಕಶಿಪು ಅವನ ವಿಚಾರಕ್ಕೆ ಹೋದ, ಯಾಕೆಂದ್ರೆ ಏನು ಮಾಡಲಿಕ್ಕಾಗದೆ ಹೋದ್ದಷ್ಟೇ, ಮಾಡಲಿಕ್ಕಾಗಿದ್ರೆ ಆ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದ. ಮತ್ತೆ ಶಾಲೆ ಪ್ರಾರಂಭ ಆಯಿತು ಚಂಡಾಮರ್ಕರದ್ದು, ಮತ್ತೆ ಮಾಮೂಲು ಅದೇ ಕ್ಲಾಸು, ಅದೇ ಪಾಠ ಪ್ರವಚನ ಪ್ರಾರಂಭ ಆಯಿತು. ನಮನ ಸಾಮೇನೇ, ಪ್ರಹ್ಲಾದನಿಗೆ ಇದು ಇಷ್ಟ ಆಗಲಿಲ್ಲ, ಆದರೂ ಅವರು ಸಂಬಳಕ್ಕೋಸ್ಕರ ಪಾಠ ಹೇಳಿದರು, ಭಾಗವತ ಹೇಳಿತು, ಪಾಠ ಹೇಳ್ತಿದ್ರು ಚಂಡಾಮರ್ಕರು. ಮತ್ತೆ ಪುರುಸೋತಿದ್ದಾಗ ಪೌರೋಹಿತ್ಯಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಅಂದರೆ ಒಂದು ಹೊತ್ತು ಪಾಠ, ಒಂದು ಹೊತ್ತು ವೃತ್ತಿ, ವೃತ್ತಿ ಪ್ರವೃತ್ತಿ ಎರಡು. ಪುರುಸೋತಿದ್ದಾಗ ಪಾಠ ಹೇಳೋದು, ಪುರುಸೋತಿದ್ದಾಗ ಪೌರೋಹಿತ್ಯಕ್ಕೆ ಹೋಗೋದು. ಅದು ಅವತ್ತಿನಿಂದಲೂ ಇದ್ದಿರತಕ್ಕಂತಹ ಸಂಪ್ರದಾಯ, ಇವತ್ತಿನ ತನಕ ನಡೆದಿದೆ. ಪಾಠ ಆಯಿತು, ಅವರು ಪೌರೋಹಿತ್ಯಕ್ಕೆ ಹೋದರು. ಪ್ರಹ್ಲಾದ ನೋಡಿದಂತೆ, ಪಾಪ ಈ ಬಾಲಕರು ನೋಡಿದ, ದಯೆ ಬಂತು, ಅನುಕಂಪೆ ಬಂತು. ಪಾಠ ಹೇಳ್ತೇನೆ ಅಂತ ಕರ್ಕೊಂಡು ಬಂದಿದ್ದಾರೆ, ಪಾಠ ಹೇಳೋದಿಲ್ಲ, ಅವರು ಪೌರೋಹಿತ್ಯಕ್ಕೆ ಹೋಗಿದ್ದಾರೆ, ಏನು ಮಾಡಬೇಕು? ಪ್ರಹ್ಲಾದ ಆಲೋಚನೆ ಮಾಡ್ತಾ ಇರುವಾಗ ಹುಡುಗರೆಲ್ಲ ಕರೆದರಂತೆ ಪ್ರಹ್ಲಾದನ್, ಅಪ್ಪ ಬಾ ಪ್ರಹ್ಲಾದ ಆಟಕ್ಕೆ ಹೋಗುವ ಬಾ ಅಂತ. ಉಪಭೂತ ಸೋಕ್ಷಣೈ ಅವರೆಲ್ಲ ಕರೆದ್ರಂತೆ, ಬಾ ಹೋಗು ಆಟಕ್ಕೆ ಹೋಗೋಣ ಅಂತ. ಪ್ರಹ್ಲಾದ ಹೇಳಿದಂತೆ, ಆಟ ಬೇಡ, ಪಾಠ ಮಾಡ್ತೇನೆ ಬನ್ನಿ ಅಂತ ಕರೆದಂತೆ. ಅವ್ರಿಗೆ ಆಶ್ಚರ್ಯ, ಈ ಹುಡುಗ ಪಾಠ ಹೇಳ್ತೇನೆ ಅಂತ ಹೇಳ್ತಾನೆ, ನಾನು ಆಟಕ್ಕೆ ಕರೆದ್ರೆ ಪಾಠಕ್ಕೆ ಬನ್ನಿ ಅಂತ ಕರೀತಾನೆ. ಅಲ್ಲ, ಸಮಯ ವ್ಯರ್ಥ ಮಾಡಬೇಡಿ, ಎಲ್ಲ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಕೂಡಿಸಿದಂತೆ. ಪ್ರಹ್ಲಾದನ ಮಾತು ಆ ಹುಡುಗರ ಮೇಲೆ ಎಷ್ಟು ಪ್ರಭಾವ ಬೀರಿತು, ಅಪ್ಪ ಹೀಗೂ ಒಂದುಂಟ ಅಂತ. ಆ ಮಾತೇ ಮೃದುವಾಗಿರತಕ್ಕಂತಹದ್ದು, ಮಧುರವಾದ್ದು, ಅವರನ್ನೆಲ್ಲ ಆಕರ್ಷಣೆ ಮಾಡಿತು. ಎಲ್ಲ ಕೂತರಂತೆ. ಭಾಗವತ ಹೇಳಿತು, ಪರಿಪಾಸತ ರಾಜೇಂದ್ರ ತನ್ಯಸ್ತ ಹೃದಯ ಈಕ್ಷಣಾಹ. ಆ ಹುಡುಗರೆಲ್ಲ ಕೂತರಂತೆ, ತನ್ಯಸ್ತ ಹೃದಯ ಈಕ್ಷಣಾಹ ಅಂತ. ಆ ಪ್ರಹ್ಲಾದನಲ್ಲೇ ಕಣ್ಣು. ಪ್ರಹ್ಲಾದ ಪಾಠ ಹೇಳ್ತೇನೆ ಅಂತ ಹೇಳ್ತಾನೆ, ಏನ್ ಹೇಳ್ತಾನೆ ಕೇಳಬೇಕು ನೋಡಬೇಕು ಅಂತ ತನ್ಯಸ್ತ ಈಕ್ಷಣಾಹ. ಅವನಲ್ಲೇ ಕಣ್ಣನ್ನು ಬೇರೂರಿಸಿದ್ರಂತೆ, ಆಚೆ ಈಚೆ ಕಡೆ ಕಣ್ಣು ತಿರುಗಿಸ್ಲಿಲ್ಲಂತೆ, ಅವನನ್ನೇ ನೋಡ್ತಾ ಕೂತ್ಕೊಂಡ್ರಂತೆ. ಪರಿಯುಪಾಸತ ಉಪಾಸನೆ ಮಾಡಿದ್ರು, ಒಂದು ರೀತಿಯಲ್ಲಿ ಉಪಸ್ಥಿತಿಯನ್ನು ಮಾಡಿದ್ರಂತೆ. ಹೃದಯ ಕಣ್ಣು ಅಲ್ಲೇ ಇತ್ತು, ಮನಸ್ಸು ಎಲ್ಲಿಯೋ ಹೋಗಿತ್ತು ಅಲ್ಲ. ತನ್ಯಸ್ತ ಹೃದಯ ಕ್ಷಣಾಹ. ಆ ಹುಡುಗರದ್ದು ಮನಸ್ಸು, ಹುಡುಗರದ್ದು ಕಣ್ಣು ಎಲ್ಲ ಪ್ರಹ್ಲಾದರಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿತಂತೆ. ತಾನ್ ಆಹ ಭಾಗವತಃ ಕರುಣಃ ಮೈತ್ರಃ ಭಾಗವತೋತ್ತಮ ತದಾ. ಅವನು ಪ್ರಹ್ಲಾದ ಆ ಹುಡುಗರಿಗೆ ಪಾಠ ಹೇಳಿದಂತೆ. ಪಾಠ ಹೇಳಬೇಕಾಗಿದ್ರೆ ಮೊದಲನೇದ್ದಿದು ಅಂತೆ, ಆ ಹುಡುಗರನ್ನು ತನ್ನ ಕಡೆಗೆ ಸೆಳೆಯಬೇಕಂತೆ. ಅವರ ಕಣ್ಣನ್ನು ಸೆಳೆಯಬೇಕು, ಅವರ ಮನಸ್ಸನ್ನು ಸೆಳೆಯಬೇಕು. ಕಣ್ಣು ಮನಸ್ಸು ಎರಡೂ ಅಧ್ಯಾಪಕರ ಕಡೆಗೆ ಬಂತು ಅಂದ್ರೆ ಎರಡೂ ಕಿವಿಗಳು ಅಲ್ಲಿ ಬರಲೇಬೇಕು. ಕಿವಿ ಹೋಗುದು ಯಾವಾಗ? ಕಣ್ಣು ಆಚೆ ಹೋಯಿತು ಅಂದ್ರೆ ಕಿವಿ ಆಚೆ ಹೋಯಿತು ಅಂತರ್ಥ. ಒಂದು ಕಣ್ಣು ಈಚೆ ಹೋಯಿತು ಅಂದ್ರೆ ಒಂದು ಕಿವಿ ಆಚೆ ಹೋಯಿತು ಅಂತರ್ಥ. ಹೀಗೆ ಕಣ್ಣು ಆಚೆ ಹೋದಾಗ ಕಿವಿ ಆಚೆ ಈಚೆ ಹೋಗುತ್ತೆ. ಯಾವಾಗ ಕಣ್ಣು ಕಿವಿ ಆಚೆ ಈಚೆ ಹೋಯಿತು, ಮನಸ್ಸು ಅಸ್ತವ್ಯಸ್ತ ಆಗುತ್ತೆ. ಮನಸ್ಸಿಗೂ ಒಂದು ರೀತಿಯಾದ ಕ್ಷೋಭೆ ಅದು ಉಂಟಾಗುತ್ತೆ ಅಂತ. ಪ್ರಹ್ಲಾದ ಮೊದಲು ಮಾಡಿದ ಕೆಲಸ ಏನು ಅಂದ್ರೆ, ತನ್ಯಸ್ತ ಹೃದಯೇಕ್ಷಣಾಹ, ಅವರ ಕಣ್ಣನ್ನು ಮನಸ್ಸನ್ನು ಎಲ್ಲ ಸೂರೆಗೊಂಡ ಅಂತೆ. ಆಮೇಲೆ ಕರುಣಃ ಮೈತ್ರಃ ಅಂತ ಹೇಳ್ತಾರೆ, ಅವರ ಬಗ್ಗೆ ಕಾರುಣ್ಯ ಅಂತೆ. ಪಾಠ ಹೇಳಿದಕ್ಕೆ ಏನು ಸಿಗುತ್ತೆ ಅಂತ ಪ್ರಶ್ನೆ ಅಲ್ಲ, ಕರುಣಃ ಅವರ ಬಗ್ಗೆ ಕಾರುಣ್ಯ, ಅಯ್ಯೋ ಪಾಪನೆ ಹಾಳಾಗ್ತಾರಲ್ಲ ಅಂತ ಅವರ ಬಗ್ಗೆ ಕಾರುಣ್ಯ ಅಂತೆ. ಮೈತ್ರಃ ಅಂತ ಅವರ ಮೇಲೆ ಭಾರಿ ಪ್ರೀತಿ ಅಂತೆ. ಮೈತ್ರಿಯಿಂದ ಅವರಿಗೆ ಒಳ್ಳೆದನ್ನು ತಿಳಿಸಬೇಕು, ತನ್ನ ಕಡೆ ಸೆಳೆಯಬೇಕು ಅಂತ ಆಸಕ್ತಿ. ಎರಡನ್ನು ಬೆಳೆಸಿಕೊಂಡು ಪ್ರಹ್ಲಾದ ಅವರಿಗೆ ಪಾಠವನ್ನು ಪ್ರವಚನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವರನ್ನು ಕೂಡಿಸಿದ, ಪಾಠ ಪ್ರಾರಂಭ ಮಾಡಿದ. ಪಾಠದ ರುಚಿ ಹಿಡಿಸಿದ್ದೇ ಆಗ ಅಂತೆ. ಅಯ್ಯೋ ಪಾಠ ಅಂದ್ರೆ ಹೀಗಿರುತ್ತಾ, ನಿತ್ಯ ಬೇಕು ಪಾಠ ಅಂತ ಅವನು ಭಗವತೋತ್ತಮ ಹೇಳಿದ ಪ್ರಹ್ಲಾದ ಅಂತ.
ಅವನು ಪ್ರಾರಂಭದಲ್ಲಿ ಹೇಳಿದ್ದೇ ಇದು. ಏನು ಈ ಪ್ರಾರಂಭದಲ್ಲಿ ಹೇಳಿದ? ಯಾರೋ ಒಬ್ರು ಹುಡುಗರು ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು ಅಂತಂದ್ರೆ, ಅಲ್ಲ ಅವರ ಉಪನ್ಯಾಸಕ್ಕೆ ಹೋಗ್ಬೇಕಾ ಅಂತ ಮಾತಾಡ್ತಿದ್ರಂತೆ. ಪ್ರಹ್ಲಾದನ ಬಗ್ಗೆ ನಾನು ಕೇಳುದ? ಛ ಬೇಡಪ್ಪ, ಅಯ್ಯೋ ನಮ್ಮ ಶಂಡಾಮರ್ಕರದ ಪಾದಕ್ಕೆ ಹೋಗ್ಬೇಕು ಅಂತ. ಅವ ಹೇಳಿದ, ಗುರುತಮಪಿ ನಗ್ರಾಶ್ಯಂ ಇದರ್ಥೇ ಅನರ್ಥ ಕಾರಣಂ ಅನರ್ಥ ಕಲ್ಪನಂ. ಪ್ರಹ್ಲಾದ ಪಾಠ ಪ್ರಾರಂಭ ಮಾಡಿದ್ದೇ ಅಲ್ಲಿಂದ ಅಂತೆ. ಗುರುಕ್ತಮಪಿ ನಗ್ರಾಶ್ಯಂ, ಗುರುಗಳು ಹೇಳಿದ್ರು ಕೇಳುವುದು ಬೇಡ ಅಂತ ಹೇಳ್ತಾನೆ. ಬರಿ ಆನಂದ ಆಯ್ತು ನೋಡಿ, ಗುರುಗಳಿಗೊಂದು ಬಹಿಷ್ಕಾರ ಆಗಿಬಿಟ್ರೆ ಬರೀ ಆರಾಮ. ಮತ್ತೆ ಗುರುಕ್ತಮಪಿ ನಗ್ರಾಶ್ಯಂ, ಯಾವುದದು? ಯತ್ ಅರ್ಥೇ ಅನರ್ಥ ಕಲ್ಪನಂ, ಅನರ್ಥೇ ಅರ್ಥ ಕಲ್ಪನಂ. ಯಾವುದು ಆಗ್ಬೋದು? ಯಾವುದು ಅನರ್ಥ ಅದನ್ನು ಅರ್ಥ ಅಂತ ಯಾವುದು ಮಾಡ್ತದೆ, ಯಾವುದು ಅರ್ಥವನ್ನು ಅನರ್ಥ ಅಂತ ಮಾಡ್ತದೆ, ಅಂತಹ ಗುರುತ್ವವನ್ನು ಗ್ರಹಣೆ ಮಾಡಬಾರದು. ಅನರ್ಥವನ್ನು ಅರ್ಥ ಅಂತ ಮಾಡುವುದಾದರೆ ಅಂತಹ ಗುರು ವಾಕ್ಯವನ್ನು ನಾವು ಆಧರಿಸಬಾರದು. ಈಗ ಏನಾಗಿದೆ ಚಂಡಾಮರ್ಕರ ಪಾಠ ಏನಾಗಿದೆ ಅಂದರೆ, ಅನರ್ಥೇ ಅರ್ಥ ಕಲ್ಪನಂ, ಅದು ಅನರ್ಥಕ್ಕೆ ಕಾರಣವಾದ್ದು, ಅದನ್ನು ಅರ್ಥ ಅಂತ ಹೇಳ್ತಾರೆ. ಅಂತಹ ಪಾಠ ಬೇಡ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಮೊಟ್ಟ ಮೊದಲು ಹೇಳಿದ್ದು ಪ್ರಹ್ಲಾದ ಈ ಮಾತನ್ನು. ಅಂದ್ರೆ ಯಾವುದು ಕೆಟ್ಟದ್ದನ್ನು ಹೇಳಿಕೊಡ್ತಾರೆ ಅದರ ಬಗ್ಗೆ ನೀನು ಗಮನ ಹರಿಸಬೇಡ ಅಂತ ಹುಡುಗರಿಗೆ ಮೊದಲು ಹೇಳಿದ. ಅಂದ್ರೆ ನಮ್ಮಲ್ಲಿ ಏನಿದೆ ಎಲ್ಲ ಕೇಳಬೇಕು ಅಂತ ಪ್ರಹ್ಲಾದ ಹೇಳಿದ. ಕೇಳು, ಆದರೆ ಕೇಳಿದ್ದನ್ನು ಎಲ್ಲ ಒಪ್ಪಿಕೊಳ್ಳಬೇಡ. ಯಾವುದು ಅನರ್ಥಕ್ಕೆ ಕಾರಣ, ಯಾವುದು ಅನರ್ಥವನ್ನೇ ಒಳ್ಳೆದು ಅಂತ ಹೇಳುತ್ತೆ, ಅದರ ಬಗ್ಗೆ ನೀನು ಎಂದೂ ತಲೆ ಹಾಕಬೇಡ ಅಂತ ಮೊಟ್ಟ ಮೊದಲು ಆ ಮಕ್ಕಳಿಗೆ ಪ್ರಹ್ಲಾದ ಎಚ್ಚರಿಕೆ ಕೊಟ್ಟಿರತಕ್ಕಂಥದ್ದು. ಪ್ರಹ್ಲಾದ ಮುಂದುವರಿಸಿ ಹೇಳ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಪ್ಪ ಎಂತಹ ವಯಸ್ಸು ಗೊತ್ತೋ, ಕೌಮಾರ ಒಳ್ಳೆಯ ವಯಸ್ಸಿದು. ಈ ವಯಸ್ಸಿನಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು. ಧರ್ಮಾನ್ ಭಾಗವತಾನಿಹ, ಚಿಕ್ಕ ವಯಸ್ಸಿನಲ್ಲಿ ಧರ್ಮದ ಬೀಜವನ್ನು ಬಿತ್ತಬೇಕು. ಯಾವಾಗಲೂ ಬೀಜ ಬಿತ್ತುದು ಯಾವಾಗ ಅಂತಂದ್ರೆ, ಮಣ್ಣು ಆರ್ದ್ರವಾಗಿದ್ದಾಗ ಬೀಜ ಬಿತ್ತಿದ್ರೆ ಮೊಳಕೆ ಒಡೆದು ಹೆಮ್ಮರವಾಗಿ ಹೂವು ಬಿಟ್ಟು ಹಣ್ಣು ಕೊಡುತ್ತೆ. ಮಣ್ಣು ಗಟ್ಟಿಯಾದ ಮೇಲೆ ಬೀಜ ಬಿತ್ತಿದ್ರೆ ಏನು ಉಪಯೋಗ? ಬೀಜ ವ್ಯರ್ಥವಾಗಿ ಬಿಡ್ತದೆ. ಹಾಗೆ ಧರ್ಮದ ಬೀಜ ನಾವು ಯಾವಾಗ ಬಿತ್ತಬೇಕು ಅಂತಂದ್ರೆ ಕೌಮಾರೇ, ಅದು ಒಳ್ಳೆಯ ವಯಸ್ಸು, ಹಸನಾಗಿರತಕ್ಕಂತಹ ಭೂಮಿ, ಆ ಚಿಕ್ಕ ಮನಸ್ಸುಂಟಲ್ಲ ಅದಕ್ಕೆ ನಾವು ಏನು ಕೊಟ್ಟರೂ ಅದನ್ನು ಗ್ರಹಿಸ್ತದೆ ಆ ಶಕ್ತಿ. ಯಾವಾಗ ಮನಸ್ಸು ಗಟ್ಟಿಯಾಯಿತು, ಯೌವನ ಬಂತು, ವಾರ್ಧಕ ಬಂತು, ಏನು ಹೇಳಿದ್ರೂ ಅರ್ಥ ಆಗುದಿಲ್ಲ. ಹೌದಾ, ಹೇಳ್ತಾ ಇರ್ತಾರ್ರಿ, ಕೇಳ್ತಾ ಇರ್ತೇವೆ, ಕೇಳುದು ಕೇಳುದು ಬಿಡುವುದು ಅಷ್ಟೇ ಉಳಿತದೆ. ಚಿಕ್ಕ ವಯಸ್ಸಲ್ಲಿ ನಾವು ಹೇಳಿಕೊಟ್ರೆ ಅದು ಎಂದೂ ಆ ಮಗು ಮರೆಯುವುದಿಲ್ಲ. ಯಾಕೆಂದ್ರೆ ಅದು ಕೌಮಾರ ವಯಸ್ಸಿನ ಗುಣ. ಹಾಗೆ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿ ಎಷ್ಟು ಭಾಷೆ ಹೇಳಿಕೊಡಿ ಅಷ್ಟೂ ಭಾಷೆ ಕಲಿಯುತ್ತೆ ಆ ಮಗು. ದೊಡ್ಡವರಾದ ಮೇಲೆ ಒಂದು ಭಾಷೆ ಕಲಿಯುವುದೇ ಕಷ್ಟ. ದೊಡ್ಡವರಿಗೆ ಭಾಷೆ ಇಲ್ಲ ಬಿಡಿ, ಚಿಕ್ಕ ಮಕ್ಕಳಿಗೆ ಭಾಷೆ ಬರಲು ಪಕ್ಕ, ಪ್ರೀತಿಯ ಭಾಷೆ ಅರ್ಥ ಆಗುತ್ತೆ ಅದಕ್ಕೆ. ಆ ವಯಸ್ಸಿನಲ್ಲಿ ನಾವು ಏನು ಕೊಟ್ಟರೂ ಗ್ರಹಿಸ್ತದೆ, ಕೆಟ್ಟದ್ದು ಕೊಟ್ಟರೆ ಅದನ್ನೂ ಗ್ರಹಿಸ್ತದೆ, ಒಳ್ಳೆಯದನ್ನು ಕೊಟ್ಟರೆ ಅದನ್ನು ಚೆನ್ನಾಗಿ ಗ್ರಹಣೆ ಮಾಡ್ತದೆ. ಆ ವಯಸ್ಸಿನಲ್ಲಿ ನಾವು ಒಳ್ಳೆದ್ದನ್ನು ಕೊಡಬೇಕಂತೆ. ಧರ್ಮಾನ್ ಭಾಗವತಾನಿಯಹ, ಭಗವಂತನಿಗೆ ಪ್ರಿಯಕರವಾಗಿರತಕ್ಕಂತಹ ಭಾಗವತ ಧರ್ಮಗಳ ಬಗ್ಗೆ ಮಾರ್ಗದರ್ಶನ ಮಾಡಬೇಕಾದ ವಯಸ್ಸು ಅದು. ಆ ವಯಸ್ಸಿನಲ್ಲಿ ಒಳ್ಳೆಯ ಶಿಕ್ಷಣ ನಾವು ಕೊಡಬೇಕಾದ್ದು ಅಂತ ಪ್ರಹ್ಲಾದ ಹೇಳ್ತಾನೆ. ಆದ್ರಿಂದ ಇದು ಸರಿಯಾದ ವಯಸ್ಸು. ಅದು ಏನಾಗಿತ್ತು ಅಂದ್ರೆ, ಚಂಡಾಮರ್ಕರ್ ಅವರು ಹೇಳಿದ್ರು, ಅಯ್ಯೋ ಚಿಕ್ಕ ಹುಡುಗರಿ ಅವರಿಗೆಂಥದ್ದು ಪಾಪ, ನೀವು ಕಲಿಯದಿದ್ರೂ ತೊಂದರೆ ಇಲ್ಲ, ಸುಮ್ಮನೆ ಇದ್ದು ಬಿಡಿ ಅಂತ ಕೇಳ್ತಿದ್ದ. ಅರ್ಥ ಆಗದಿದ್ರೂ ಏನು ಯಥೆ ಇಲ್ಲ ಅಂತ. ಅದಕ್ಕೆ ಪ್ರಹ್ಲಾದ ಹೇಳಿದ್ದು, ಅರ್ಥ ಆಗುವುದಿಲ್ಲ ಅಂತ ಸುಮ್ಮನೆ ಕೊಡಬೇಡ, ಇದು ಅರ್ಥ ಆಗುವ ವಯಸ್ಸು, ಆದ್ರಿಂದ ಇದನ್ನು ವ್ಯರ್ಥ ಮಾಡಬೇಡ. ಧರ್ಮಾನ್ ಭಾಗವತಾನೀಹ. ಪ್ರಹ್ಲಾದ ಮುಂದುವರಿಸಿ ಹೇಳ್ತಾನೆ, ದೇವರನ್ನು ಚಿಂತನೆ ಮಾಡುವುದು ಕಷ್ಟ ಇಲ್ಲ ಅಂತ. ಆತ್ಮತ್ವ ಸರ್ವಭೂತಾನ ಸಿದ್ಧತ್ವ ಸರ್ವದೇಹಿನ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಈ ದೇವರನ್ನು ಉಪಾಸನೆ ಮಾಡುವುದು ಕಷ್ಟ ಅಲ್ಲ, ದೇವರನ್ನು ಬಿಡುವುದೇ ಕಷ್ಟ ಅಂತ. ಯಾಕೆಂದ್ರೆ ಎಲ್ಲಿಯೋ ಇದ್ದ ದೇವರು ಅಂತಾದರೆ ಕಷ್ಟ, ಯಾರೋ ಒಬ್ಬ ದೇವರು ಅಂತಾದರೆ ಕಷ್ಟ. ಆತ್ಮತ್ವ ಸರ್ವಭೂತಾನ, ಎಲ್ಲ ಜೀವರಾಶಿಗಳಿಗೆ ಆತ್ಮಸ್ಥಾನದಲ್ಲಿ ಇರ್ತಕ್ಕಂಥವನು, ಹೇಗೆ ಆತ್ಮನನ್ನು ಬಿಟ್ಟು ಶರೀರ ಇರುವುದಿಲ್ಲ, ದೇವರನ್ನು ಬಿಟ್ಟು ಜೀವನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವರ ಬಗ್ಗೆ ಚಿಂತನೆ ಮಾಡು. ಸಿದ್ಧತ್ವಾತ್ ಸರ್ವದೇಹಿನ, ಎಲ್ಲ ಜೀವರಾಶಿಗಳ ಒಳಗೂ ಇರುವವ, ನಮ್ಮಲ್ಲೇ ಇರತಕ್ಕಂತಹ ದೇವರನ್ನು ಉಪಾಸನೆ ಮಾಡೋದು ಎಷ್ಟು ಸುಲಭ, ಎಲ್ಲಿಯೋ ಇದ್ದವರನ್ನು ಉಪಾಸನೆ ಮಾಡೋದು ಕಷ್ಟ, ನಮ್ಮಲ್ಲೇ ಇದ್ದಾನೆ ದೇವರು. ಆದ್ರಿಂದ ಅವರನ್ನು ಆರಾಧನೆ ಮಾಡಿ ಚಿಂತನೆ ಮಾಡಿ ದೇವರನ್ನು ಉಪಾಸನೆ ಮಾಡೋದು ಭಾರಿ ಸುಲಭ ಅಂತ ಹೇಳ್ತಾನೆ. ಆ ಹುಡುಗರಿಗೆ ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ, ಹೌದಲ್ವಾ? ದೇಹದ ಒಳಗಿದ್ದ ಆತ್ಮ, ಆತ್ಮನ ಒಳಗಿದ್ದ ದೇವರು. ಉಪಾಸನೆ ಮಾಡುವುದು ಸುಲಭ, ನಮ್ಮ ಮನೆಯೊಳಗಿದ್ದವರ ಹತ್ರ ಮಾತಾಡುವುದು, ಮನೆಯೊಳಗಿದ್ದವರ ಹತ್ರ ಉಪಚಾರ ಮಾಡುವಂತಹದ್ದು ಸುಲಭ, ದೂರ ಮನೆಯ ಹೊರಗಿದ್ದವರನ್ನು ಮಾತನಾಡಿಸುವುದು ಕಷ್ಟ. ಹಾಗಾಗಿ ಸಿದ್ಧತ್ವ ಸರ್ವದೇಶಿನ ಎಲ್ಲ ಜೀವರಾಶಿಗಳಿಗೆ ಹತ್ತಿರದ ಬಂಧುವಾದ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಚಿಂತನೆಯನ್ನು ಪ್ರಹ್ಲಾದ ಕೊಟ್ಟ. ಅವ ಹೇಳಿದ, ನಾನು ಹೇಳಿದ ತಕ್ಷಣ ಉಪಾಸನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಒಂದು ಮಾತು ಹೇಳ್ತಾನೆ. ನೋಡಿಯಪ್ಪ, ಅವರು ಮಕ್ಕಳು ನೋಡಿ, ಅದು ರಾಕ್ಷಸರ ಬಾಲಕರು, ಮತ್ತೆ ಸಂಸ್ಕಾರ ಇರದಿದ್ದದ್ದು. ಆ ಮನೆಯಲ್ಲಿ ಏನು ಸಂಸ್ಕಾರ ಇರದೆ ತಿನ್ನುವುದು ಉಣ್ಣುವುದು ದುಡ್ಡು ಲೆಕ್ಕ ಮಾಡುವುದು ಇದ್ದೇ ಸಂಸ್ಕಾರಗಳು. ಅವನು ಹೇಳ್ತಾನೆ, ಕೋನು ಅರ್ಥತೃಷ್ಣ ವಿಸೃಜಯತ್ ಪ್ರಾಣೇಭ್ಯೋಪಿ ಗರೀಯಸೀಂ. ಅವನು ಹೇಳುವ ಮಾತು, ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂತಹದ್ದು ಅದು ಅರ್ಥತೃಷ್ಣೆ, ಅರ್ಥದ ಆಸೆ, ದುಡ್ಡಿನ ಆಸೆ. ಪ್ರಾಣೇಭ್ಯೋಪಿ ಗರೀಯಸೀಂ, ಪ್ರಾಣಕ್ಕಿಂತಲೂ ಗರಿಷ್ಠವಾಗಿರತಕ್ಕಂತಹದ್ದು ಆ ದುಡ್ಡಿನ ಆಸೆ, ಅಂದರೆ ಲೌಕಿಕ ಸಂಪತ್ತಿನ ಆಸೆ, ಲೌಕಿಕ ಭೋಗಜೀವನದ ಆಸೆ. ಕೋನು ಅರ್ಥತೃಷ್ಣ ವಿಸೃಜೇತ್ ಪ್ರಾಣೇಭ್ಯೋಪಿ ಗರಿಯಸಿ, ನಮ್ಮ ಪ್ರಾಣಕ್ಕಿಂತಲೂ ಗರಿಯಾನಂತ. ಅದನ್ನು ಪ್ರಹ್ಲಾದ ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಅದು ಹೇಗೆ ಅಂದ್ರೆ, ಯಂ ಕ್ರೀಣಾತಿ ಅಸುಭಿಹಿ ಪ್ರೇಷ್ಠೈಹಿ ತಸ್ಕರ ಸೇವಕೋ ವಣಿಕ್. ನೀವು ಉದಾಹರಣೆ ನೋಡಿ ಅಂತ ಹೇಳ್ತಾನೆ. ಒಂದ್ ತಕ್ಕಡಿಯಲ್ಲಿ ಇಟ್ಟು ದುಡ್ಡು, ಒಂದ್ ತಕ್ಕಡಿಯಲ್ಲಿ ನಮ್ಮ ಪ್ರಾಣ, ಎರಡನ್ನು ಇಟ್ಟರೆ ಯಾವುದು ತೂಗುತ್ತೆ ಅಂತಂದ್ರೆ, ತುಲಾಭಾರ ಮಾಡಿದ್ದ ಪ್ರಹ್ಲಾದ, ಹುಡುಗರಿಗೆ ತೋರಿಸಿದ, ತಕ್ಕಡಿಯಲ್ಲಿ ಇಟ್ಟು ತೋರಿಸಿದ. ಒಂದ್ ತಕ್ಕಡಿಯಲ್ಲಿ ದುಡ್ಡಿಟ್ಟ, ಇನ್ನೊಂದ್ ತಕ್ಕಡಿಯಲ್ಲಿ ನಮ್ಮ ಪ್ರಾಣ ಇಟ್ಟ, ತೋರಿಸಿದ. ಅಪ್ಪ ಇದು ನೋಡಿ, ಇದರಲ್ಲಿ ಯಾವುದು ಭಾರ ಯಾವುದು ಲಘು ಅಂತ ನೀವು ನೋಡಿ ಅಂತ ಹೇಳಿದ. ಒಂದು ಉದಾಹರಣೆ ಕೊಟ್ಟ, ತಸ್ಕರಾಹ ಅಂತ ಉದಾಹರಣೆ ಕೊಟ್ಟ. ನೀವು ನೋಡಿ ಅಂತೆ, ಒಬ್ಬ ಕಳ್ಳ ಇರ್ತಾನೆ, ಆ ಕಳ್ಳ ಎಷ್ಟು ಕಷ್ಟಪಡ್ತಾನೆ ಅದನ್ನು ಕದೀಲಿಕ್ಕೆ ಅಂತ, ಎಷ್ಟು ವರ್ಷ ಪ್ರಯತ್ನ ಪಡ್ತಾ ಇದ್ದಾನೆ. ನಮ್ಮೊಟ್ಟಿಗೆ ಸೇರ್ತಾನೆ, ನಮಗೆ ಬಹಳ ಬೇಕಾದವರ ಹಾಗೆ ವರ್ತನೆ ಮಾಡ್ತಾನೆ, ಊಟ ನಿದ್ರೆ ಎಲ್ಲ ಬಿಡ್ತಾನೆ, ಎಷ್ಟೆಷ್ಟು ಹೊತ್ತಿಗೆ ಇವರು ನಿದ್ರೆ ಮಾಡ್ತಾರೆ ಅಂತ ನೋಡ್ತಾ ಇರ್ತಾನೆ. ಕೊನೆಗೆ ನಿದ್ರೆ ಎಲ್ಲ ಬಿಟ್ಟು 2 ಗಂಟೆ ತನಕ ಕಾಯಬೇಕು ಅಲ್ವಾ, ಆಮೇಲೆ ನಮ್ಮ ಮನೆ ಹತ್ರ ಬರಬೇಕು, ಮಲಗಿದ್ದಾರಾ ಅಂತ ನೋಡಬೇಕು, ಆಮೇಲೆ ಒಳಗೆ ಪ್ರವೇಶ ಮಾಡಬೇಕು. ಎಷ್ಟು ರಿಸ್ಕ್ ಜಾಬ್ ನೋಡಿ. ಅವನು ಅರ್ಧ ಆಹಾರವಾಗ ಯಾರಾದರೂ ಪೊಲೀಸರು ನೋಡಿದ್ರೆ ಅವನು ತಲೆ ಒಡೆಯುತ್ತಾರೆ, ಪ್ರಾಣಾಂತಿಕವಾದ ಸ್ಥಿತಿ. ಒಳಗೆ ಹಾರಿದಾಗ ಸಿಕ್ಕಿಬಿದ್ರೆ ಸೆರೆಮನೆ ವಾಸ ಅವನಿಗೆ ತಪ್ಪಿದ್ದಲ್ಲ. ಒಂದು ತಕ್ಕಡಿಯಲ್ಲಿ ಅವನು ಕದ್ದ ದುಡ್ಡು ಇಡಿ, ಆದರೆ ದುಡ್ಡು ಸಿಕ್ಕಿದ್ರೆ ಸರಿ. ಒಂದು ವೇಳೆ ದುಡ್ಡು ಸಿಕ್ಕಿಲ್ಲ, ಆ ಕಲ್ಲನೇ ಸಿಕ್ಕಿಬಿಟ್ಟ ಅಂತಾದ್ರೆ ಕೊನೆಯ ತನಕ ಅವನು ಒದ್ದಾಡಬೇಕು ನೋಡಿ, ಅವನ ಪ್ರಾಣನೇ ಕಳ್ಕೊಳ್ಬೇಕು. ಇಷ್ಟು ರಿಸ್ಕ್ ಜಾಬ್ ಕಲ್ಲನದ್ದು. ಕದೀತಾನೆ ಅಂತ ಹೌದು, ಕದ್ರೆ ಸಿಗುತ್ತೆ ಅಂತ ಸತ್ಯ, ಒಂದು ಸಲ ಕದ್ರೆ ಸಿಗದೇ ಇರಬಹುದು, ಆದರೆ ಅದು ಅಭ್ಯಾಸ ಹಿಡಿದ್ರೆ ಬಿಡ್ಲಿಕ್ಕಾಗೋದಿಲ್ಲ, ಮತ್ತೆ ಕದೀತಲೇ ಇರ್ತಾನೆ, ಸಿಕ್ಕಿ ಬೀಳ್ತಲೇ ಇರ್ತಾನೆ ಅಂತಾದ್ರೆ ಅವನ ಪ್ರಾಣ ಹೋಗುವುದು ನಿಶ್ಚಿತ. ಆದ್ರಿಂದ ದುಡ್ಡು ಮುಖ್ಯನೋ ಅಲ್ಲ ಪ್ರಾಣ ಮುಖ್ಯನೋ ಅಂತ ಕಳ್ಳನ ಹತ್ರ ಕೇಳಿದ್ರೆ ಕಳ್ಳ ಹೇಳ್ತಾನೆ, ನನಗೆ ಪ್ರಾಣಕ್ಕಿಂತ ಕದಿಯುವುದೇ ಮುಖ್ಯ ಅಂತ ಹೇಳ್ತಾನೆ. ಅಂದ್ರೆ ಕದಿಯೋದಿದ್ದೆ ಬಿಡ್ಲಿಕ್ಕಾಗುವುದಿಲ್ಲ. ಕಳ್ಳನ ಹತ್ರ ಇಂಟರ್ವ್ಯೂ ಮಾಡಿ, ನೀವು ಕಳ್ಳನ ಹತ್ರ ಕೇಳಿ, ಕಳ್ಳ ಹೇಳ್ತಾನೆ ಸ್ಪಷ್ಟವಾಗಿ, ನನಗೆ ಎಷ್ಟು ಕಷ್ಟ ಆದರೂ ಕದಿಯುವುದು ಬಿಡುದಿಲ್ಲ, ಹೊಡಿತೇನೆ, ಹೊಡೆದ್ರೂ ಪರವಾಗಿಲ್ಲರಿ, ಒಂದು ದಿವಸ ಕದೀತೇನೆ ಆಮೇಲೆ ಹೊಡೀರಿ ಅಂತ ಹೇಳ್ತಾನೆ. ಆದ್ರೆ ಪ್ರಾಣೇದ್ಯೋಪಿ ಗರಿಯಸಿ, ಅವನಿಗೆ ಪ್ರಾಣ ಮುಖ್ಯ ಅಲ್ಲ, ಕದಿಯುವುದು ಮುಖ್ಯ. ಪ್ರಾಣೇದ್ಯೋಪಿ ಗರಿಯಸಿ, ಇದು ತಸ್ಕರ. ಆದ್ರೆ ಇನ್ನೊಬ್ಬ ಇದ್ದಾನೆ ಸೇವಕ ಅಂತ. ಸೇವಕ ಅಂತಂದ್ರೆ ಕೆಲಸ ಮಾಡುವವ, ಏನ್ರಿ ಕೆಲಸ ಮಾಡ್ತಾನೆ ಗೊತ್ತಾ, ಬೆಳಗಿನಿಂದ ರಾತ್ರಿ ತನಕ ಕೆಲಸ ಮಾಡ್ತಲೇ ಇರ್ತಾನೆ ಅವನು ಸೇವಕ. ಯಾಕೆಂದ್ರೆ ಪಾಪ ಹಣಕ್ಕೋಸ್ಕರ ಅಂತ, ಒಂದು ದುಡ್ಡಿಗೋಸ್ಕರವಾಗಿ ಅವನು ರಾತ್ರಿ ಎದುರು ಕಷ್ಟಪಡ್ತಾನೆ. ನಮ್ಮ ಆಚಾರ್ಯರು ಉದಾಹರಣೆ ಕೊಡ್ತಾರೆ, ಜಾಂಗಿಕ ಅಂತ. ಜಾಂಗಿಕ ಅಂತಂದ್ರೆ ಒಂದು ಪೋಸ್ಟ್ ಮ್ಯಾನ್. ಅವನು ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದ್ರೆ, ಒಂದು ಊರಿನಿಂದ ಒಂದು ಊರಿಗೆ ಅವನು ಆ ಟಪ್ಪಾಲು ಕೊಂಡೋಗಿ ಮುಟ್ಟಿಸಬೇಕು. ಅವನು ಏನ್ ಮಾಡ್ಬೇಕು, ಇಲ್ಲಿ ಬೆಳಿಗ್ಗೆ ಇವತ್ತು ಹೊರಟ್ರೆ ಕಾಗದವನ್ನು ಹಿಡ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕು, ಹೋಗುವಾಗಲೇ ರಾತ್ರಿ ಆಗಿರ್ತದೆ, ಪಾಪ ಓಡ್ತಲೇ ಹೋದಲ್ಲಿ ಹೋದ ಆ ಕಾಗದ ಕೊಟ್ಟ. ಅವ್ರು ಹೇಳಿದ್ರು, ಅಪ್ಪ ನಿನಗೆ ಈಗ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಬರೆದಿರ್ತೇನೆ, ನಾಳೆ ಬೆಳಿಗ್ಗೆ ಹೋಗು. ಆಯ್ತು ಪಾಪ, ಅಲ್ಲಿ ಮಲಗ್ಲಿಕ್ಕೂ ಬರ್ಸೋದಿಲ್ಲ, ಬೆಳಿಗ್ಗೆ ಕಾಗದ ಹಿಡ್ಕೊಂಡ, ಬೇಗ ಬಂದ, ಇಲ್ಲಿ ಕಾಗದ ಮುಟ್ಟಿಸಿದ. ಅವ್ರು ಮತ್ತೊಂದು ಉತ್ತರ ಕೊಟ್ಟರು, ಅದನ್ನ ಹಿಡ್ಕೊಂಡು ಓಡಿದ. ಅವನ ಕೆಲಸ ಏನು ಅಂದ್ರೆ, ಇಲ್ಲಿಂದ ಅಲ್ಲಿಗೆ ಓಡುದು, ಅಲ್ಲಿಂದ ಇಲ್ಲಿಗೆ ಓಡುದು. ಜಾಂಗಿಕ ಅಂತ ಹೆಸರು ಸಂಸ್ಕೃತದಲ್ಲಿ ಪೋಸ್ಟ್ ಮ್ಯಾನಿಗೆ. ಅಂದ್ರೆ ಜಂಗಾಲ ಗಟ್ಟಿ, ಮೊಣಗಾಲು ಗಟ್ಟಿ ಇರಬೇಕು ಅವನಿಗೆ, ಓಡ್ತಲೇ ಇರಬೇಕು, ಆಚೆ ಓಡ್ತಾನೆ ಈಚೆ ಓಡ್ತಾನೆ. ಯಾಕೆಂದ್ರೆ ತಿಂಗಳ ಕೊನೆಗೊಂದು 30 ರೂಪಾಯಿ ಬರುತ್ತೆ, ಅದಕ್ಕೋಸ್ಕರ ಅವನು ಆಚೆ ಓಡುದು ಈಚೆ ಓಡುದು, ಮನೆಯಲ್ಲಿ ಒಂದ್ ದಿವಸನೂ ಮಲಗಲಿಕ್ಕಿಲ್ಲ ಅವನಿಗೆ. ಇಷ್ಟು ಕಷ್ಟ ಆದರೂ ಕೂಡ ಆ ಕೆಲಸಕ್ಕೆ ರಾಜೀನಾಮೆ ಕೊಡುದಿಲ್ಲ. ಇಲ್ರಿ ನಿನಗೆ 50 ವರ್ಷ ಆಯ್ತು 60 ವರ್ಷ ಆಯ್ತು ನಿನಗೆ ನಿವೃತ್ತಿ ಅಂತ ಹೇಳಿದ್ರೆ ಇಲ್ರಿ ನನ್ನ 10 ವರ್ಷ ಜಾಸ್ತಿ ಮಾಡಿ ಅಂತ ಹೇಳ್ತಾನೆ. ಸೇವಕ ಆ ಸೇವಕನಿಗೆ ಸೇವೆ ಮಾಡುವುದೇ ಆಸಕ್ತಿ ಆಸೆ ಹೊರತು ಅದನ್ನು ಬಿಡುವುದರಲ್ಲಿ ಅವನಿಗೆ ಮನಸ್ಸಿರುವುದಿಲ್ಲ. ಅಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಬಿಡುವುದಿಲ್ಲ. ಯಾಕೆಂದ್ರೆ ತಿಂಗಳ ಕೊನೆಗೊಂದು 30 ರೂಪಾಯಿ ಬರುತ್ತಲ್ಲ ಅದು ಆಸೆ. ಅವೇನ್ ಮಾಡ್ತಾನೆ ಪಾಪ ಮನೆಕ್ಕು ಅವನಿಗೆ ರಾತ್ರಿ ಮಲಗಿದ್ರೆ ನಿದ್ರೆ ಬರುತ್ತಾ, ಇವತ್ತು ಅಷ್ಟು ಮಾಲು ಹೋಯ್ತ್ರಿ ಅದೇನು ಕೊನೆಗೆ ಸಾಯಂಕಾಲಕ್ಕೆ ಲೆಕ್ಕ ತಯಾರಿ ಬರಲಿಲ್ಲಲ್ಲ, ಏನಾಯ್ತು ಅದು ಎಲ್ಲಿ ಹೋಯ್ತದು, ಹೇಗಾದ್ರೂ ಮಾಡ ನಾಳೆಗೆ ಅದನ್ನು ಸರಿ ಮಾಡಬೇಕು, ಯಾವ್ದಾದ್ರೂ ವ್ಯಕ್ತಿಗೆ ಟುಪ್ಪಿ ಹಾಕಬೇಕು ಅಂತ ಅದೇ ರಾತ್ರಿ ಮಲಗಿದ್ರೆ ಅವನಿಗೆ ಮಲಗಿದ್ರೆ ನಿದ್ರೆ ಬರುತ್ತಾ ಅವನಿಗೆ ಪಾಪ. ಅಯ್ಯೋ ಪ್ರಾಣೇ ಬೇಬಿಗೆ ರಿಯಸಿನ್ ಊಟಕ್ಕೆ ಕೂತಿರ್ತಾನೆ, ಅಯ್ಯೋ ಲಾಸ್ ಆಯ್ತು ಏನ್ ಮಾಡುದು ಎಲ್ಲಿ ಹಾಕುದು, ಹಾಕಿದ್ರೆ ಗೊತ್ತಾದ್ರೆ ಮತ್ತೆ ನಾಳೆ ಬಾರದಿದ್ರೆ ಏನು ಮಾಡುದು, ಗೊತ್ತಾಗದಿದ್ದ ಹಾಕುದು, ಎಷ್ಟು ಜನರಿಗೆ ಎಷ್ಟು ಹಂಚಬೇಕು. ಊಟ ಮಾಡುವಾಗಲೂ ಕೂಡ ಊಟ ಚಿಂತೆ ಅಲ್ಲ ಅವನಿಗೆ, ವ್ಯಾಪಾರದ ಚಿಂತೆ ಅಂತ. ಪ್ರಾಣೇ ಬೇಬಿಗೆ ರಿಯಸಿನ್, ಅಯ್ಯೋ ಡಾಕ್ಟರ್ ಹೇಳಿದ್ರು ಏನ್ರಿ ನೀವು ತುಂಬಾ ಕೃಷಿ ಆಗಿದ್ದೀರಿ, ಪರವಾಗಿಲ್ರಿ ಏನದು, ಅಯ್ಯೋ ನನಗೆ ಚಿಂತೆ ರೀ ಅದು ವ್ಯಾಪಾರ ಬಿಟ್ಟುಬಿಡಿ ಚಾಚೆ ಅದಾಗೋಲ್ಲ ಅಂತ ಹೇಳ್ದ. ಪ್ರಾಣೇ ಬೇಬಿಗೆ ರಿಯಸಿನ್, ಪ್ರಾಣಕ್ಕಿಂತ ನಮಗೆ ಗರಿಯನ್ನ ನಮ್ಮ ವೃತ್ತಿ ಪ್ರವೃತ್ತಿಗಳು ಬಿಡ್ಲಿಕ್ಕಾಗುವುದಿಲ್ಲ. ಪ್ರಹ್ಲಾದ ಹೇಳಿದ ತಸ್ಕರಹ ವಣಿಕ್, ಹಾಗೆ ಸೇವಕ ಹೇಗೆ ಪ್ರಾಣೇಭ್ಯೋಪಿ ಗರಿಯ ಅನ್ನ ತಿಳ್ಕೊಂಡು ದುಡ್ಡಿಗೋಸ್ಕರ ಬಾಯ್ಬಿಡ್ತಾರೆ, ಇದು ಯಾರನ್ನೂ ಬಿಟ್ಟದ್ದಲ್ಲ. ಹಾಗಿರುವಾಗ ದುಡ್ಡನ್ನು ಬಿಟ್ಟು ದೇವರ ಚಿಂತನೆ ಮಾಡುವುದಾದರೂ ಹೇಗೆ, ಇದು ಅಸಾಧ್ಯವಾಗಿರತಕ್ಕಂತಹದ್ದು, ಅಪ್ಪ ನೀವು ಅದನ್ನು ಚಿಂತನೆ ಮಾಡಿ ಅಂತ ದೈತ್ಯ ಬಾಲಕರನ್ನು ಕೂಡಿಸಿ ಹೇಳುವಂತಹ ಪ್ರವಚನ ಇದು. ಅವರು ಜೀವನದಲ್ಲಿ ಪಾಠ ಕೇಳಿದವರೇ ಅಲ್ಲ, ದೇವರ ಬಗ್ಗೆ ಚಿಂತನೆ ಮಾಡಿದವರೇ ಅಲ್ಲ, ಅವರಿಗೆ ಪ್ರಹ್ಲಾದ ಹೇಳುವ ಚಿಂತನೆ ಎಷ್ಟು ಪರಿಣಾಮ ಬೀರಬೇಕು ಅಂತ ಪ್ರಹ್ಲಾದ ಮುಂದುವರಿಸಿ ಹೇಳ್ತಾನೆ. ದಯಾಂ ಕುರುತ ಸೌಹೃದಂ, ನೋಡಿ ಇನ್ನೊಬ್ಬರ ಬಗ್ಗೆ ನಾವು ದಯಾ ಮಾಡಬೇಕು, ನಮ್ಮಲ್ಲಿ ಏನಿದೆ ಅದನ್ನು ಹಂಚಿ ನಾವು ತಿನ್ನಬೇಕಾದ್ದು. ಯಾಕೆ ಅಂತಂದ್ರೆ ದಯಾ ಅದು ಮುಖ್ಯವಾಗಿ ಬೇಕಾದ್ದು. ಪಾಪ ಅವರಿಗೆ ತಿನ್ಲಿಕ್ಕೇನು ಇಲ್ಲ, ನನಗೆ ತಿನ್ಲಿಕ್ಕೆ ಜಾಸ್ತಿ ಆಗಿದೆ, ನಾನು ಎಲೆಯಲ್ಲಿ ಯಾಕೆ ಬಿಡಬೇಕು, ನಾನು ಎಲೆಯಲ್ಲಿ ಹಾಕೊಳ್ಳುವುದಕ್ಕಿಂತ ಮುಂಚೆ ಅದು ಅವನಿಗೆ ನಾವು ತೆಕ್ಕೊಂಡು ವಾಪಸ್ ಅವನಿಗೆ ಕೊಡಬೇಕಾದ್ದು. ದಯಾಂಕುರುತ, ಯಾರಿಗೆ ಏನು ಬೇಕೋ ಅದು ದಯೆ. ದಯೆ ಅಂತಂದ್ರೆ ಅಯ್ಯೋ ಪಾಪನೇ ಅಂತ ಹೇಳುವುದಷ್ಟೇ ಅಲ್ಲ, ಅವನಿಗೆ ಏನು ಕೊರತೆ ಇದೆ ಅದನ್ನು ನಿವಾರಣೆ ಮಾಡಬೇಕು, ಅದು ದಯಾ ಅಂತಂದ್ರೆ. ನಮ್ಮಲ್ಲಿ ಏನಿದೆ ಅದನ್ನು ಹಂಚಿ ತಿನ್ನಬೇಕು, ಹಂಚಿ ನಮ್ಮ ಜೀವನವನ್ನು ನಡೆಸಬೇಕು, ಇದು ದಯಾ ಅಂತ. ಒಬ್ಬನಿಗೆ ಇರಲಿಕ್ಕೆ ಜಾಗ ಇಲ್ಲ, ಬಾರಪ್ಪ ನನ್ನ ಮನೆಯಲ್ಲಿರು ಸ್ವಲ್ಪ ಕಾಲ ಇರು ಅಂತ ದಯೆಯನ್ನು ತೋರಿಸಬೇಕು. ನಮ್ಮ ಏನು ಸಾಧ್ಯ ಇದೆ ಅದನ್ನು ಪ್ರಹ್ಲಾದ ಹೇಳಿದ, ನಾನೇನು ದಯಾ ಮಾಡಲಿಕ್ಕೆ ಸಾಧ್ಯ, ಇಷ್ಟು ಮಾತ್ರ, ಅಪ್ಪನ ಆಸ್ತಿ ಕೊಡಲಿಕ್ಕೆ ನನಗೆ ಈಗ ಅಧಿಕಾರ ಇಲ್ಲ, ಎಷ್ಟು ಕೊಡ್ಬೋದು, ನಿಮಗೇನು ಮಾರ್ಗದರ್ಶನ ಅದು ನಾನು ಮಾಡಲಿಕ್ಕೆ ಸಾಧ್ಯ, ದಯಾಂಕುರುತ ನಿಮ್ಗೇನೇನು ಸಾಧ್ಯ ಅಂತಹ ದಯೆಯನ್ನು ಇನ್ನೊಬ್ಬರ ಬಗ್ಗೆ ಮಾಡಿ ಪಾಪದವರ ಬಗ್ಗೆ ಅನುಕಂಪ ತೋರಿಸಿ ಇದು ಹೇಳಬೇಕಾದ್ದು. ದೈತ್ಯರ ಜೀವನ ಹೇಗೆ ಅಂತಂದ್ರೆ ಬೆಳಗಿನಿಂದ ರಾತ್ರಿ ತನಕ ಕೊಲ್ಲು ಬಡಿ ಹಿಂಸೆ ಮಾಡು ಅಂತ ಬಿಟ್ಟರೆ ಬೇರೆ ಶಬ್ದನೇ ಹೇಳಿಕೊಡುವುದಿಲ್ಲ, ಚಿಕ್ಕ ಹುಡುಗನಿಂದ ಟ್ರೈನಿಂಗ್ ಕೊಡದೇ ಹೀಗೆ. ಪ್ರಹ್ಲಾದ ಅವರ ಗಮನವನ್ನು ತಿರುಗಿಸಿದ, ಕೊಲ್ಲುವುದಲ್ಲ, ಹಿಂಸೆ ಅಲ್ಲ, ಹೊಡೆಯುವುದು ಬಡಿಯುವುದು ಅಲ್ಲ, ಅವರಿಗೆ ದಯಾಂಕುರುತ ಅವರ ಬಗ್ಗೆ ಅನುಕಂಪವನ್ನು ತೋರಿಸಬೇಕಾದ್ದು ನಮ್ದು ಕರ್ತವ್ಯ ಅಂತ ಪ್ರಹ್ಲಾದ ಆ ಬಾಲಕರಿಗೆ ಎಚ್ಚರಿಸ್ತಾನೆ. ಇದು ದೈತ್ಯ ಬಾಲಕರಿಗೆ ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳಿಗೆ ಬೇಕೇ ಬೇಕಾಗಿರತಕ್ಕಂತಹ ಅಂಶ ದಯಾ ಅನ್ನೋದು. ಅದು ಎಲ್ರಿಗೂ ದಯೆ ಬೇಕು, ಎಲ್ಲಾ ಕಾಲದಲ್ಲಿಯೂ ದಯೆ ಬೇಕು, ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಆ ದಯೆಯನ್ನು ನೆನಪಿಸಿಕೊಳ್ಳಬೇಕಾಗಿರತಕ್ಕಂಥದ್ದು. ಅದು ಅಧಿಕಾರ ಬಂದಾಗ ಈ ದಯೆ ಮರೆತು ಹೋಗಿರ್ತದೆ, ಅಲ್ಲಿವರೆಗೆ ದಯೆ ಬೇಕು ದಯೆ ಇರ್ತದೆ, ಅಧಿಕಾರ ಬಂದಾಗ ಆ ದಯೆಯನ್ನು ನಾವು ಮರೆತು ಬಿಡ್ತೇವೆ. ದಯೆ ಅನ್ನೋದು ಅದು ಬೇಕೇ ಬೇಕಾಗಿರತಕ್ಕಂತಹ ಅದು ವಸ್ತು, ಅದನ್ನು ಪ್ರಹ್ಲಾದ ಒತ್ತು ಕೊಟ್ಟು ಹೇಳ್ತಾನೆ. ನಮ್ಮಲ್ಲಿ ಎಷ್ಟಿದೆ ಅದನ್ನು ಹಂಚಿ ತಿನ್ನುವ ಕಾರ್ಯಕ್ರಮ ನಾವು ಮಾಡಿಕೊಳ್ಳಬೇಕಾದ್ದು. ದಯಾಂಕುರುತ ಬಹುವಚನದಿಂದ ಎಲ್ಲ ಬಾಲಕರಿಗೆ ಎಚ್ಚರಿಕೆ ಕೊಡ್ತಾನೆ. ಮುಂದುವರಿಸಿ ಹೇಳ್ತಾನೆ, ಜನ್ಮಾದ್ಯಾಹ ಷಡಿಮೇ ಭಾವಾಹ ದೇಹಸ್ಯವ ನತ್ವಾತ್ಮನಃ. ನೋಡಿ ಹುಟ್ಟುವುದು ಸಾಯುವುದು ಇದು ಸಹಜ ಸಿದ್ಧವಾದ್ದು, ಆದ್ದರಿಂದ ಇದು ದೇಹಕ್ಕೆ ಸಂಬಂಧಪಟ್ಟದ್ದು, ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಜನ್ಮಾದ್ಯಾಹ ಷಡಿಮೇ ಭಾವಾಹ, 6 ವಿಕಾರಗಳಿವೆ, ಅದು ಯಾರಿಗೆ ಅಂತಂದ್ರೆ ಈ ದೇಹಕ್ಕೆ ಹೊರತು ಆತ್ಮನಿಗಲ್ಲ. ದೈತ್ಯ ಬಾಲಕರನ್ನು ತಿದ್ದಿದ ಬಗೆ ಹೇಗೆ ನೋಡಿ, ದೇಹ ಆತ್ಮ ವಿವೇಕ. ಅವನು ಹೇಳ್ತಾನೆ, ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಇಂದ 6 ಭಾವಗಳು 6 ವಿಕಾರಗಳಿವೆ. ಈ ವಿಕಾರಗಳನ್ನು ನೀವು ಗಮನಿಸಿ, ಯಾರಿಗೆ, ದೇಹಸ್ಥೈವ ನತ್ವಾತ್ಮನಃ, ಆತ್ಮನಿಗಲ್ಲ ಈ ದೇಹಕ್ಕೆ ಆಗುವ ವಿಕಾರ. ಇದು ನಾವು ಗಮನಿಸಬೇಕು. ಪ್ರಹ್ಲಾದ ಹೇಳಿತ್ತು ಅಸ್ಥಿ ಜಾಯತೆ ಎಂತ. ಮೊದಲು ಜಾಯತೆ, ತಾಯಿಯ ಗರ್ಭದಿಂದ ಹೊರಗೆ ಬಂದ, ಜಾಯತೆ ಹುಟ್ಟಿದ. ಅಲ್ಲಿಂದ ಅಸ್ಥಿ ಗೊತ್ತಾಯಿತು ಊರಿನವರಿಗೆಲ್ಲ, ಈ ಮಗು ಇದೆ, ಕಿರ್ಚುವಾಗ ಗಲಾಟೆ ಮಾಡುವಾಗ ಗೊತ್ತಾಯಿತು ಅಸ್ಥಿ ಇದು ಉಂಟು ಅಂತ ಹೇಳಿದರು. ಆಮೇಲೆ ವರ್ಧತೆ ದಿನದಿಂದ ದಿನಕ್ಕೆ ಬೆಳೆಯಿತು. ಆಮೇಲೆ ವಿಪರಿಣಾಮತೆ ಬೆಳೆಯಿತು ಬೆಳೆಯಿತು, ಆಮೇಲೆ ಬಲಿಯಿತು. ಅಂದ್ರೆ ಕಪ್ಪಿದ್ದದ್ದು ಬಿಳಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಆ ಬಿಳಿ ಆದ ಮೇಲೆ ಪೈಂಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ವಿಪರಿಣಾಮತೆ. ಆಮೇಲೆ ಅಪಕ್ಷೀಯತೆ, ಆ ಶರೀರದಲ್ಲಿ ತುಕ್ಕು ಹಿಡಲಿಕ್ಕೆ ಪ್ರಾರಂಭ ಆಯಿತು, ಅದು ನೆರೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅಯ್ಯೋ ನಾನು ಮುದುಕಾದೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೇಳ್ತಾ ಹೇಳ್ತಾ ಇರುವಾಗಲೇ ವಿನಶ್ಯತಿ. ಪ್ರಹ್ಲಾದ ಹೇಳಿದ, ಅಪ್ಪ ಇದನ್ನು ನೋಡಿ ನೀವು ಯಾರಿಗೆ, ಇದು ಜನ್ಮಾದ್ಯ ಷಡಿಮೆ ಭಾವ ಯಾರಿಗೆ? ನನಗೋ, ನನ್ನ ದೇಹಕ್ಕೋ? ನನಗಲ್ಲ, ನನ್ನ ದೇಹಕ್ಕೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಮುದುಕನಾಗುವ ತನಕನೂ ಕೂಡ ನಾನು ನಾನೇ ಆಗಿದ್ದೇನೆ. ನಾನುವಿನಲ್ಲಿ ಏನೂ ವ್ಯತ್ಯಾಸ ಬರಲಿಲ್ಲ. ಯಾಕಂದ್ರೆ ನಾ ಬಾಲಕನಾಗಿದ್ದಾಗಲೂ ನಾನೇ, ಯೌವನ ಬಂದಾಗಲೂ ನಾನೇ, ಮುದುಕಾಗಿದ್ದಾಗಲೂ ನಾನೇ, ವಿಪರಿಣಾಮ ಆದಾಗಲೂ ನಾನೇ, ಸಾಯುವಾಗಲೂ ನಾನೇ, ಸತ್ತ ಮೇಲೂ ನಾನು. ಅಂದ್ರೆ ನಾನು ಎಂಬುದು ಆರಂಭದಿಂದ ಕೊನೆಯ ತನಕ ಇರುದು. ನಾನು ಬಾಲಕನಾಗಿದ್ದಾಗ ಏನು ಮಾಡಿದೆ ಗೊತ್ತೋ? ಯುವಕನಾಗಿದ್ದಾಗ ಹೇಳ್ತಾನೆ ನೋಡಿ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಅಯ್ಯೋ ಆರನೇ ವಯಸ್ಸಲ್ಲಿಯೇ ಎಲ್ಲ ಮಗ್ಗಿ ಅದನ್ನೆಲ್ಲ ಮುಖೋದ್ಗತವಾಗಿ ಹೇಳ್ತಿದ್ದೆ. ಅಂದ್ರೆ ಈಗ ಬರುವುದಿಲ್ಲ ಅಂತ ಅರ್ಥ, ಆಗ ಎಲ್ಲ ಬರ್ತಿತ್ತು ಅಂತ. ಅಂದ್ರೆ ಯುವಕನಾದಾಗ ನಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತೇನೆ, ಮುದುಕರಾಗಿದ್ದಾಗ ನಮ್ಮ ಯೌವನದಲ್ಲಿ ಎಷ್ಟು ದೂರ ಹೋಗ್ತಿದ್ದೆವು, ಎಷ್ಟು ಕೆಲಸ ಮಾಡ್ತಿದ್ದೆವು ನೆನಪಿಸ್ತಾನೆ. ಅಂದ್ರೆ ಯೌವನದಲ್ಲಿ ಶರೀರ ಯೌವನವಾಗಿತ್ತು, ಆದರೆ ಆತ್ಮ ಮಾತ್ರ ಅದೆಲ್ಲವನ್ನೂ ನೆನಪಿಸ್ತಾನೆ. ಈ ಶರೀರ ಬದಲಾವಣೆ ಆಯಿತು. ಮೊದಲು ಬಾಲ್ಯ ಇತ್ತು, ಕೌಮಾರ ಇತ್ತು, ಯೌವನ ಬಂತು, ವಾರ್ಧಕ ಬಂತು, ವಿಪರಿಣಾಮ ಆಯಿತು, ಶರೀರದಲ್ಲಿ ಬದಲಾವಣೆ ಆಯಿತು. ಆದರೆ ಆತ್ಮನಿಗೆ ಬದಲಾವಣೆ ಆಗಲೇ ಇಲ್ಲ. ಆತ್ಮ ಹಾಗೇ ಕೊನೆಯ ತನಕ ಇರ್ತಾನೆ, ಎಲ್ಲವನ್ನೂ ನೆನಪಿಸ್ತಾನೆ. ಬಾಲ್ಯದಿಂದ ಪ್ರಾರಂಭ ಮಾಡಿ ಕೊನೆಯ ತನಕನೂ ಕೂಡ ಆ ನಾನು ಎಂಬ ಕೊಂಡಿ ಅದು ಹಾಗೇ ಇರ್ತದೆ ನೋಡಿ. ಆ ನಾನು ಎಂಬ ಕೊಂಡಿಗೆ ವಿನಾಶ ಇಲ್ಲ. ವಿನಾಶ ಅದು ಯಾವುದಕ್ಕೆ? ಚಿಕ್ಕವನಾಗಿದ್ದ ಶರೀರನೇ ಬೇರೆ, ಬಾಲ್ಯದ ಯೌವನದ ಶರೀರನೇ ಬೇರೆ, ವಾರ್ಧಕದ ಶರೀರನೇ ಬೇರೆ, ಮುದಿತನದ ಇಳಿವಯಸ್ಸಿನ ಶರೀರನೇ ಬೇರೆ. ಒಂದು ಗೋಡೆಯಲ್ಲಿ ಒಂದು ಚಿತ್ರ, ಭಾವಚಿತ್ರ, ಫೋಟೋ ಹಾಕಿರ್ತಾರೆ. ತಾಯಿ ಹತ್ರ ಕೇಳ್ತೇವೆ, ಅಮ್ಮ ಇದು ಯಾರದು ಚಿತ್ರ ಅಂತ. ತಾಯಿ ಏನ್ ಹೇಳ್ತಾಳೆ ಗೊತ್ತೋ? ಅದು ನಿಮ್ದೇ ವಿಶ್ವರೂಪ ಅಂತ ಹೇಳ್ತಾಳೆ. ನಮಗೆ ನಾಚಿಕೆ ಆಗುತ್ತೆ, ಅಯ್ಯೋ ನಂದಲ್ಲಪ್ಪ, ಛೇ ನಂದಲ್ಲ, ಮತ್ತೆ ಯಾರದದು? ನಮ್ದೇ. ಆದ್ರೆ ನಮಗೂ ಆ ಚಿತ್ರಕ್ಕೂ ಹೋಲಿಕೆನೆ ಆಗುದಿಲ್ಲ. ಯಾಕಂದ್ರೆ ಅದು ಇಷ್ಟು ಚಿಕ್ಕ ವಯಸ್ಸಿತ್ತು, ಅದನ್ನು ನೋಡಿದ್ರೆ ಅಯ್ಯೋ ನಾನಲ್ಲಪ್ಪ, ನಾನು ಇಷ್ಟು ಭೂತ ಆಕಾರ ನನಗಿದೆ, ಇದು ಚಿಕ್ಕ ಆಕಾರ, ನಾನಲ್ಲ. ಅಂದ್ರೆ ಶರೀರ ಬೇರೆ ಬೇರೆ ಆಯ್ತು ನೋಡಿ, ಅದರಲ್ಲಿ ಅದು ಶರೀರ ಬದಲಾವಣೆ ಆಗ್ತಾ ಬಂತು. ಆದ್ರೆ ಶರೀರ ಬದಲಾವಣೆ ಆದರೂ ಕೂಡ ಚಿಕ್ಕ ವಯಸ್ಸಲ್ಲಿ ಏನು ಕಲಿತಿದ್ದ ಕೊನೆಯ ತನಕ ಅದು ಉಳಿದಿರ್ತದೆ. ಹಾಗೆ ಬಾಲ್ಯದಿಂದ ಮುದಿತನದ ತನಕ ಒಬ್ಬ ವ್ಯಕ್ತಿ ಅಹಂ ಅನ್ನುವವ ಕೊನೆಯ ತನಕ ಉಳಿದಿರ್ತಾನೆ. ಆದರೆ ಶರೀರದಲ್ಲಿ ಪರಿವರ್ತನೆ ನಡೆಯಿತು, ಪ್ರಹ್ಲಾದ ಹೇಳೋದಿದು. ಹಾಗಾದ್ರೆ ಶರೀರ ಬೇರೆ ಬೇರೆ ಆಯಿತು ಎಷ್ಟು ಅಂದ್ರೆ ನನಗೆ ಪರಿಚಯವಾಗದಿದ್ದಷ್ಟು ಬದಲಾವಣೆ ಆಯಿತು. ಅಂದ್ರೆ ಶರೀರನೇ ಬೇರೆ, ಅಂದ್ರೆ ಬಾಲ್ಯದ ಶರೀರ ಹೋಯಿತು, ಯೌವನದ ಶರೀರ ಬೇರೆನೇ ಬಂತು. ನಮ್ಗೆ ಗೊತ್ತಿಲ್ಲದಿದ್ದಾಗೆ ದೇವರು ಪರಿವರ್ತನೆ ಮಾಡ್ತಾ ಇರ್ತಾನೆ. ಭಗವಂತನ ಅದ್ಭುತವಾದ ಶಕ್ತಿ. ನಾವು ನೋಡ್ತಾ ನೋಡ್ತಾ ಇರುವಾಗಲೇ ಶರೀರದಲ್ಲಿ ಬದಲಾವಣೆ ಆಗ್ತಾ ಬರ್ತದೆ. ಬದಲಾವಣೆ ಆಗಬೇಕಾದ್ರೆ ಈ ಶರೀರ ಹೋಗಿ ಇನ್ನೊಂದು ಶರೀರ ಬರಬೇಕು. ಅದು ಹೇಗೆ ಈ ಶರೀರ ತೆಗೆದ, ಹೊಸ ಶರೀರ ಹೇಗೆ ಹೊಲಿದ? ಒಬ್ಬ ಟೈಲರ್ ಇರ್ತಾನೆ, ಅವನ ಹತ್ರ ಹೋಗಿ ಅಂಗಿ ಹೊಲಿ ಅಂತ ಹೇಳಬೇಕು. ಹೊಲಿಬೇಕು ಅಂತ ಆದ್ರೆ ಅವನಿಗೆ ಅಳತೆ ಕೊಡಬೇಕು, ಎಲ್ಲಾ ಮಾಡಬೇಕು ಅವನಿಗೆ. ನಮ್ಮ ದೇವರಿಗೆ ಅಳತೆ ಬರಲಿಕ್ಕಿಲ್ಲ, ದಿನದಿಂದ ದಿನಕ್ಕೆ ಅಂಗಿಯನ್ನು ಬೇರೆ ಬೇರೆ ಮಾಡ್ತಾನೇ ಇರ್ತಾನೆ. ಯಾವ ಸಂಬಳನೂ ತೆಕ್ಕೊಳ್ಳೋದಿಲ್ಲ, ಫೀಸ್ ತೆಕ್ಕೊಳ್ಳೋದಿಲ್ಲ, ಬಟ್ಟೆ ನಮ್ಮ ಹತ್ರ ಕೇಳುವುದಿಲ್ಲ, ಎಂಥದ್ದು ಕೇಳಿದ್ರೆ ದಿನದಿಂದ ದಿನಕ್ಕೆ ಅಂಗಿ ಚೇಂಜ್ ಮಾಡ್ತಾನೆ ಹಾಕ್ತಾನೆ, ಚೇಂಜ್ ಮಾಡ್ತಾನೆ ಹಾಕ್ತಾನೆ. ಅದು ಎಷ್ಟು ಹೊತ್ತಿಗೆ ಬದಲಾಯಿಸ್ತಾನೋ ನಮ್ಗೆ ಗೊತ್ತಿರದಿದ್ದ ಹಾಗೆ. ನಮ್ಮ ಡಾಕ್ಟರ್ ಹತ್ರ ಹೋದ್ರೆ ಒಂದು ಶರೀರದಲ್ಲಿ ಒಂದು ಭಾಗ ತೆಗೆದು ಹಾಕಬೇಕು ಅಂದ್ರೆ ಚಾರ್ಜ್ ಮಾಡ್ತಾರೆ, ನೋವು ಮಾಡ್ತಾರೆ, ರೆಸ್ಟ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ದೇವರು ಏನೂ ಕೇಳದೆ ನಮ್ಗೆ ಚೂರೂ ಗೊತ್ತಿರದಿದ್ದ ಹಾಗೆ ಅಂಗಿಯನ್ನು ಬದಲಾಯಿಸ್ತಾ ಬದಲಾಯಿಸ್ತಾ ಇರ್ತಾನಲ್ಲ. ವಾಸಾಂಸಿ ಜೀರ್ಣಾನಿ ನವಾನಿ ದೇಹಿ ಅಂತ ಬದಲಾವಣೆ ಮಾಡ್ತಾ ಇರ್ತಾನಲ್ಲ. ಭಗವಂತನ ಅದ್ಭುತವಾದ ಸೃಷ್ಟಿ ಇದು. ಆ ಶರೀರ ಬೇರೆ 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 ಆಗಿರ್ತದೆ, ಆದರೆ ಆತ್ಮ ಮಾತ್ರ ಒಬ್ಬನೇ ಸಾಕ್ಷಿಯಾಗಿ ಉಳಿದಿರ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಜನ್ಮಾದ್ಯಾಹ ಷಡಿಮೇ ಭಾವಾಹ ದೇಹಸ್ಥೈವ. ಆ ಹುಡುಗರಿಗೆ ಎಷ್ಟು ಖುಷಿಯಾಯಿತು ಅಂತಂದ್ರೆ, ಹೌದಲ್ವಾ, ದೇಹಕ್ಕಿಂತ ಅತಿರಿಕ್ತವಾದ ಒಂದು ಆತ್ಮ ಇರಬೇಕು. ದೇಹ ಆತ್ಮ ಒಂದೇ ಆಗಿದ್ರೆ ದೇಹ ಬದಲಾವಣೆ ಆದ ಹಾಗೆ ಆತ್ಮನಿಗೂ ಬದಲಾವಣೆ ಆಗಬೇಕಿತ್ತು. ಬದಲಾವಣೆ ಆಗಿದ್ರೆ ಬಾಲ್ಯದ್ದು ಯೌವನಕ್ಕೆ ನೆನಪುಳಿಯಬಾರದು, ಬಾಲ್ಯ ಯೌವನದ್ದು ವರ್ಧಕಕ್ಕೆ ನೆನಪುಳಿಯಬಾರದು. ಯಾಕೆ ಉಳಿಯಿತು? ಆತ್ಮ ಒಬ್ಬನೇ ಆದ್ದರಿಂದ ಮಾತ್ರ ಉಳಿಯಿತು. ಆದ್ರಿಂದ ಆತ್ಮದ ಬಗ್ಗೆ ಗಮನ ಹರಿಸಿ ದೇಹದ ಬಗ್ಗೆ ಗಮನ ಹರಿಸಬೇಡಿ ಅಂತ ಪ್ರಹ್ಲಾದ ಎಚ್ಚರಿಕೆ ಕೊಟ್ಟ. ಹೇಗೆ ದೇಹ ಬದಲಾವಣೆ ಆದರೂ ಆತ್ಮ ಒಂದೇ ಇರ್ತಾನೆ, ಹಾಗೆ ಈ ದೇಹ ಬಿಟ್ಟು ಇನ್ನೊಂದು ದೇಹ ಮರಣ ಮುಗಿ ಪಡೆದು ಮತ್ತೊಂದು ದೇಹ ಬಂದಾಗಲೂ ಕೂಡ ತದಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮಿಷ್ಯತಿ, ಇನ್ನೊಂದು ದೇಹ ಬಂದಾಗಲೂ ಇದೇ ಅವಸ್ಥೆ ಅಂತ ಪ್ರಹ್ಲಾದ ಎಚ್ಚರಿಸಿದ. ದೇಹಾತಿರಿಕ್ತವಾದ ಆತ್ಮನ ಚಿಂತನೆಯನ್ನು ಕೊಟ್ಟ. ಮೊದಲು ಅಧ್ಯಾತ್ಮದ ಪ್ರವಚನದಲ್ಲಿ ಮೊಟ್ಟ ಮೊದಲು ಮಾಡಬೇಕಾದ್ದು ಅರ್ಥತೃಷ್ಣೆಯ ಪರಿಹಾರ, ಮೊದಲು ದಯಾವನ್ನು ಮಾಡಬೇಕು ಅಂತ ಮತ್ತೆ ಅದರ ಮೇಲೆ ಚಿಂತನೆ ಮಾಡಬೇಕಾದ್ದು ದೇಹ ಬೇರೆ ಆತ್ಮ ಬೇರೆ ಅನ್ನುವ ಚಿಂತನೆ. ಇದು ಎಲ್ಲಿವರೆಗೆ ನಮಗೆ ಅರ್ಥ ಆಗುವುದಿಲ್ಲ ಅಲ್ಲಿವರೆಗೆ ದೇವರ ಕಲ್ಪನೆ ಸರಿಯಾಗಿ ಮೂಡುವುದಿಲ್ಲ. ಅದಕ್ಕೆ ಪ್ರಹ್ಲಾದ ಇದನ್ನು ದೃಢಪಡಿಸಿ ಮುಂದೆ ದೇವರ ಬಗ್ಗೆ ಪರಿಚಯ ಮಾಡಿಸಿಕೊಡ್ತಾನೆ. ದೇವರ ಬಗ್ಗೆ ಪರಿಚಯ ಮಾಡಿಸುವುದು ಬಹಳ ಅದ್ಭುತವಾದ ಪರಿಚಯ ಅದು. ಅದು ಬಹಳ ಚೆನ್ನಾಗಿ ಹೇಳ್ತಾನೆ, ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅಂತ ಒಳ್ಳೆ ಭಗವಂತನ ಪರಿಚಯ ಕೊಡ್ತಾನೆ. ಅಂದ್ರೆ ಅದು ಮೆಟ್ಟಲು ಮೆಟ್ಟಲಲ್ಲಿ ಹಂತ ಹಂತವಾಗಿ ಅವನು ಪ್ರವಚನ ಮಾಡ್ತಾ ಆ ಹುಡುಗರನ್ನು ತನ್ನ ಕಡೆಗೆ ಸೆಳೀತಾನೆ. ಮೊದಲು ದೇಹ, ಮೊದಲು ಪ್ರಪಂಚ ಹೊರಗಿನ ಸಂಪತ್ತು, ಆಮೇಲೆ ದೈಹಿಕ ಸಂಪತ್ತು, ಅದೂ ನಶ್ವರ ಅಂತ ಹೇಳಿ ಅದರ ಮೇಲೆ ತನ್ನ ಆತ್ಮನ ಪರಿಚಯ, ಅದರ ಮೇಲೆ ಆತ್ಮನಿಗೂ ಸ್ವಾಮಿಯಾದ ಪರಮಾತ್ಮನ ಪರಿಚಯ, ಹೀಗೆ ಅಧ್ಯಾತ್ಮದ ತುತ್ತ ತುದಿಗೆ ಕರ್ಕೊಂಡು ಹೋಗಿ ಆ ದೈತ್ಯ ಬಾಲಕರನ್ನು ಕೂಡಿಸ್ತಾನೆ. ಇದು ಪ್ರಹ್ಲಾದನ ಒಂದು ವೈಶಿಷ್ಟ್ಯ, ಪ್ರವಚನದ ವೈಶಿಷ್ಟ್ಯ. ಅದು ಯಾರಿಗೆ ಪ್ರವಚನ ಮಾಡುದು, ಎಂಥವರಿಗೆ ಪ್ರವಚನ? ಅದು ಸ್ವಲ್ಪ ಮೆಚ್ಯೂರ್ಡ್ ಮೈಂಡ್ ಅಂತ ಹೇಳ್ತೇವಲ್ಲ, ಸ್ವಲ್ಪ ಪಕ್ವವಾದವರಿಗಾದರೆ ಪ್ರವಚನ ಮಾಡಬಹುದು. ಅಲ್ಲ, ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇದ್ರೆ ಅಂತ ಹುಡುಗರಿಗೆ ಪ್ರವಚನ ಮಾಡಬಹುದು. ಮನೆಯಲ್ಲಿ ಸಂಸ್ಕಾರ ಇಲ್ಲ ಮತ್ತೆ ಹುಡುಗರ ಬುದ್ಧಿ ಬೆಳೆದಿಲ್ಲ, ಅಂಥವರನ್ನು ಕೂಡಿಸಿ ಪ್ರವಚನ ಮಾಡಿಸಿ ತನ್ನಸ್ಥ ಹೃದಯೇಕ್ಷಣಾಹ ಅಂತ ಆ ತನ್ನಲ್ಲಿಯೇ ಮನಸ್ಸು ಇಡಿಸಿ ತನ್ನಲ್ಲಿಯೇ ದೃಷ್ಟಿ ನೆಟ್ಟಗಿರುವ ಹಾಗೆ ಮಾಡಿ ಪ್ರವಚನ ಮಾಡಬೇಕಾದರೆ ಆ ಪ್ರಹ್ಲಾದನ ಪ್ರವಚನದ ಸಾಮರ್ಥ್ಯ ಆಗಿರಬೇಕು. ಅದಕ್ಕೇನು ಭಾಗವತ ಅಂತ ಒಂದು ನನ್ನ ಅನುಭವ ನಿಮಗೆ ಹೇಳಬೇಕು. ನಾನು ಒಂದು ಶಾಲೆಯಲ್ಲಿ ನನ್ನನ್ನು ಕರೆದಿದ್ರು ಪ್ರವಚನಕ್ಕೆ ಅಂತ ಕರೆದಿದ್ರು. ನಾನು ಬಹಳ ಖುಷಿಯಲ್ಲಿ ಹೋದೆ. ನಾನು ಕೇಳಿದೆ ಎಷ್ಟು ಜನ ಸೇರ್ತಾರೆ ಅಂತ. ನಮ್ಗೆ ಜನ ಸೇರಬೇಕು, ನಮ್ದೆಲ್ಲ ಕ್ರಮ ಹಾಗೆ ಪ್ರವಚನ ಆಗಬೇಕಾದ್ರೆ ಜನ ಎಷ್ಟು ಸೇರ್ತಾರೆ? ಅವ್ರು ಹೇಳಿದ್ರು ಹಾಲು ತುಂಬಿರ್ತಿರ್ತದೆ ಅಂತ. ಒಂದು 500-600 ಜನ ಸೇರ್ತಾರೆ ಅಂತ. ಭಾರಿ ಖುಷಿ ಆಯ್ತು. ಹಾಗಾದ್ರೆ ಪ್ರವಚನ ಅಂತ ಒಂದು ಗಂಟೆ ಪ್ರವಚನ ಮಾಡಬೇಕು. ಆಯ್ತು ರೀ, ಖಂಡಿತ ಮಾಡ್ತೇನೆ ಅಂತ ಹೋದೆ ಅಲ್ಲಿಗೆ. ಅದು ಶಾಲೆಗೆ ಹೋದ್ರು ಹಾಲು ತುಂಬಿತ್ತು, ತುಂಬಾ ಜನ ಕೂತಿದ್ರು. ಪ್ರವಚನ ಮಾಡಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಎಲ್ಲ ಅವ್ರು ಸ್ವಾಗತ ಮಾಡಿದ್ರು. ಆಯ್ತು, ಸ್ವಾಗತ ಆಯ್ತು. ನನ್ನ ಮುಂದೆ ಹೀಗೆ ಮೈಕೈ ಇಟ್ಟಿದ್ರು, ಮೈಕೈ ಇಟ್ಟು ಪ್ರವಚನ ಮಾಡಿ ಅಂತ ಹೇಳಿದ್ರು. ಆಯ್ತು, ನನ್ನ ಪ್ರವಚನ ಪ್ರಾರಂಭ ಆಯ್ತು. ಪ್ರವಚನ ಪ್ರಾರಂಭ ಆಯ್ತು. ಪ್ರವಚನ ನೋಡಬೇಕು, ಕೇಳಬೇಕು. ಹುಡುಗರನ್ನು ನೋಡಿದೆ, ಒಬ್ಬ ಹುಡುಗನನ್ನು ನೋಡಿ ಪ್ರವಚನ ಪ್ರಾರಂಭ ಮಾಡಿದೆ. ನಾನು ನೋಡಿದ ಕೂಡಲೇ ಅವನು ಆಚೆ ತಿರುಗಲಿಕ್ಕೆ ಪ್ರಾರಂಭ ಮಾಡಿದ. ಇನ್ನೇನು ಮಾಡೋದು, ಇನ್ನೊಬ್ಬ ಹುಡುಗನನ್ನು ನೋಡಿದೆ, ಅವ ಆಚೆ ತಿರುಗಲಿಕ್ಕೆ ಶುರು ಮಾಡಿದ. ಒಂದು ಮುಖ ಆದರೂ ನನಗೆ ನೋಡ್ಲಿಕ್ಕೆ ಸಿಗಬೇಕಲ್ಲ, ಒಂದು ಮುಖವನ್ನು ನೋಡ್ಲಿಕ್ಕಾಗಿಲ್ಲ. ಹೇಗ್ರಿ ಪ್ರವಚನ ಮಾಡಬೇಕು? ನನ್ನ ಪ್ರವಚನ ಪ್ರಾರಂಭ ಆಗಿ ಇನ್ನೂ ಅರ್ಧ ನಿಮಿಷ ಆಗಲಿಲ್ಲ, ನನಗೆ ಗಂಟಲು ಒಣಗಲಿಕ್ಕೆ ಪ್ರಾರಂಭ ಆಯಿತು. ಇನ್ನೂ 59 ನಿಮಿಷ ನಾನು ಪ್ರವಚನ ಮಾಡಬೇಕು. ಒಂದು ಕೋತಿ ಇರ್ತದೆ ಅಂತ ಇಟ್ಟುಕೊಳ್ಳಿ, ಆ ಕೋತಿ ಹತ್ರ ಕೂಡಿಸಿ, ಅಪ್ಪ ಕೋತಿ ನಿನಗೆ ಪ್ರವಚನ ಮಾಡ್ತೇನೆ ಅಂತ ಹೇಳಿದ್ರೆ ಹೇಗಿರಬೇಕು? ಕೋತಿಯ ಮುಂದೆ ಆದರೂ ಹಗ್ಗ ಕಟ್ಟಿ ಪ್ರವಚನ ಮಾಡಿಸಬಹುದು, ಈ ಹುಡುಗರನ್ನು ಕೂಡಿಸಿ ಪ್ರವಚನ ಮಾಡೋದು ಹೇಗೆ? ನನಗೆ ಬಹಳ ಕಷ್ಟ ಆಯಿತು. ಅರ್ಧ ನಿಮಿಷದಲ್ಲಿ ಸಾಕೋ ಸಾಕಾಯಿತು. ಇನ್ನು 59 ನಿಮಿಷ ನನಗೆ ಪ್ರವಚನ ಮಾಡಲಿಕ್ಕಾಗಿಲ್ಲ. ಕೊನೆಗೆ ನಾನು ಹೇಳಿದೆ, ಏನು ಹೇಳಿದೆ ಅಂತಂದ್ರೆ, ನೋಡ್ರಿ, ಕಾಲೇಜ್ ಪ್ರೊಫೆಸರ್ ಇರ್ತಾರೆ, ಅವ್ರದ್ದಾದರೂ ಜೀವನ ಚೆನ್ನಾಗಿರ್ತದೆ. ಯಾಕಂದ್ರೆ ಅವ್ರು ಪ್ರವಚನ ಮಾಡುವುದು ಹೋಗುದು, ಹುಡುಗರು ಕೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಆದ್ರೆ ಈ ಎಲಿಮೆಂಟರಿ ಸ್ಕೂಲ್ನ ಮೇಷ್ಟ್ರು ಇರ್ತಾರಲ್ಲ, ಅವರಿಗೆ ಬಹಳ ಕಷ್ಟ ರೀ ಪ್ರವಚನ ಮಾಡೋದು. ಯಾಕಂದ್ರೆ ಬರುವಾಗ ಎಂಥದೂ ಗೊತ್ತಿರುವುದಿಲ್ಲ, ಅವರಿಗೆ ಆ ಅಂತ ಹೇಳಿಕೊಟ್ರೆ ಆ ಅಂತ ಹೇಳ್ತಾರೆ, ಬಾಯಿಗೆ ಹಾಕಬೇಕು ನಾವು ಅವರಿಗೆ. ಏನೂ ಸಂಸ್ಕಾರ ಇಲ್ಲದಿದ್ದ ಹುಡುಗರಿಗೆ ಅವರಿಗೆ ನಾವು ಹೇಳಿಕೊಡ್ಬೇಕು ನೋಡಿ, ಎಷ್ಟು ಕಷ್ಟ. ನಾನು ಹೇಳಿದೆ, ಎಲ್ಲಿಯಾದರೂ ಸನ್ಮಾನ ಮಾಡೋದಿದ್ರೆ ಕಾಲೇಜ್ ಪ್ರೊಫೆಸರಿಗೆ ಅಲ್ಲ, ಸನ್ಮಾನ ಮಾಡೋದಿದ್ರೆ ಎಲಿಮೆಂಟರಿ ಮೇಷ್ಟ್ರಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದೆ. ಆ ಎಲಿಮೆಂಟ್ರಿ ಮೇಸ್ಟ್ರಿ ಎಷ್ಟು ಖುಷಿಯಾಯ್ತು ಗೊತ್ತೋ. ಅವ್ರು ಹೇಳಿದ್ರು, ಸ್ವಾಮಿಗಳೇ ಬರುವ ವರ್ಷ ನಿಮ್ಮನ್ನೇ ನಾವು ಕರೆಸ್ತೇವೆ. ನಾನು ಹೇಳಿದೆ, ನನಗೆ ಒಂದು ವರ್ಷನೇ ಸಾಕಾಗಿಬಿಟ್ಟಿದೆ, ನೀವು ಬರುವ ವರ್ಷ ಕರೆಸಿ ನನ್ನ ಸ್ಥಿತಿ ಆಗಿರಬೇಕು. ನೋಡಿ ಪಾಪ ಅಂದ್ರೆ ಈ ವರ್ಷ ಪಾಠ ಹೇಳಿರ್ತಾರೆ, ನಾಳೆ ಈ ವರ್ಷದ ಹುಡುಗರು ತಯಾರಾಗಿ ಮೇಲಕ್ಕೆ ಹೋಗ್ತಾರೆ, ಬರೋ ವರ್ಷ ಸಿಗುದು ಏನು, ಮತ್ತೆ ಅಂತ ಹುಡುಗರೇ ಸಿಗುದು, ಮತ್ತೆ ಇಲ್ಲಿ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು. ಎಷ್ಟು ಕಷ್ಟ ನನಗೆ ಅನಿಸಿತು. ಪಾಪ ಎಲಿಮೆಂಟರಿ ಮೇಸ್ಟ್ರು ಎಷ್ಟು ಒಳ್ಳೆಯವ್ರಿ, ಎಷ್ಟು ಸಾಮರ್ಥ್ಯ, ಛೇ ನಾವು ಏನು ಉಪಯೋಗಕ್ಕೆ ಬರುವುದಿಲ್ಲ ನನಗೆ ಅನಿಸಿತು ಆವಾಗ. ನಮಗೆ ಮನೆಯಲ್ಲಿ ಒಳ್ಳೆಯ ಪರಿಸರ ಇರತಕ್ಕಂತಹ ಹುಡುಗರಿಗೆ ನನಗೆ ಪ್ರವಚನ ಮಾಡಲಿಕ್ಕಾಗುವುದಿಲ್ಲ, ಏನೂ ಪರಿಸರ ಇಲ್ಲದಿರತಕ್ಕಂತಹ ಆ ದೈತ್ಯ ಬಾಲಕರಿಗೆ ಪಾಠ ಹೇಳಿದಲ್ಲ ಪ್ರಹ್ಲಾದ, ಅವನನ್ನು ನಾವು ನಿತ್ಯ ನೆನಪಿಸಬೇಕಾದ್ದು ಪ್ರವಚನ ಮಾಡುವಾಗ ಅಂತ. ಅದು ಎಂಥ ತಾಕತ್ತಿರಬೇಕು, ಆ ಹುಡುಗರನ್ನು ತನ್ನಸ್ಥ ಹೃದಯಕ್ಷಣ ನಾವು ಪ್ರವಚನ ಮಾಡಿದ್ರೆ ಆಚೆ ನೋಡ್ತಾರೆ ಈಚೆ ನೋಡ್ತಾರೆ ಯಾರು ಬಂದರು ಅಂತ ನಾವು ಮನಸ್ಸನ್ನು ಕೆಡಿಸಿಕೊಳ್ತೇವೆ. ಆದರೆ ಪ್ರಹ್ಲಾದ ಪ್ರವಚನ ಮಾಡಿದರೆ ತನ್ನಸ್ಥ ಹೃದಯಕ್ಷಣ, ಪ್ರಹ್ಲಾದನಲ್ಲಿಯೇ ದೃಷ್ಟಿ, ಪ್ರಹ್ಲಾದನಲ್ಲಿಯೇ ಮನಸ್ಸು, ಎಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳ್ತಾರೆ ಅಂತ.